ಅರ್ಥ ಆಗ್ತಾ ಇತ್ತು. ಆಗಲಿ ಅಂತ ಹೇಳಾಗಿಲ್ಲ, ಶಾಸ್ತ್ರಗಳಲ್ಲಿ ಯಾವ ಪದವನ್ನು ಏನಂತ ಹೇಳಬಾರ್ದು, ಅರ್ಥ ಅಂತ ಹೇಳಬಾರ್ದು. ಸರ್ವಸ್ವರೂಪತ್ವಿ ದುರ್ಬುದ್ಧಿಭಿ ಅಂಗೀಕ್ರಿಯತೆ, ದುರ್ವಿದ್ವದ್ಭಿ ಅಂಗೀಕ್ರಿಯತೆ. ಇಲ್ಲ, ಎಲ್ಲವೂ ಕೂಡ ಬ್ರಹ್ಮಸ್ವರೂಪ, ಆದ್ದರಿಂದ ಆ ರೀತಿ ಅರ್ಥ ಮಾಡ್ತೇವೆ ಅಂದರೆ ಅದು ಸರಿಯಲ್ಲ. ಸರ್ವಸ್ವರೂಪತ್ವಂ ಹಿ, ಸರ್ವಂ ಕಲ್ವಿದಂ ಬ್ರಹ್ಮ ವಾಸುದೇವ ಸರ್ವಂ ಇತ್ಯಾದಿ ಪದಗಳಲ್ಲಿ ಸರ್ವಸ್ವರೂಪತ್ವವನ್ನು ಹೇಳ್ತೇವೆ ಅಂತ ಅರ್ಥ ಮಾಡಿಕೊಂಡ್ರೆ ತಪ್ಪದು. ದುರ್ವಿದ್ವದ್ಭಿ ಅಂಗೀಕ್ರಿಯತೆ, ವಿದ್ವಾಂಸರಿಂದ ಒಪ್ಪೋದಲ್ಲ. ದುರ್ವಿದ್ವದ್ಭಿ, ಕೆಟ್ಟ ವಿದ್ವಾಂಸರು, ತಿಳುವಳಿಕೆ ಇಲ್ಲದವರು ಅರ್ಥ ಮಾಡೋ ಅರ್ಥನೇ ಹೊರತು ಸರ್ವಸ್ವರೂಪತ್ವ ದೇವರು ಹೇಳೋದಕ್ಕೆ ಬರೋದಿಲ್ಲ. ಹೇಳಿದರೆ ಸರ್ವ ಎಷ್ಟೋ ಕೆಟ್ಟ ಪದಾರ್ಥಗಳು ದೇವರಾಗಿಬಿಟ್ರೆ ಗತಿ ಏನಾಗಬೇಕಾಗ? ಕೆಟ್ಟ ಪದಾರ್ಥನೂ ದೇವರಾಗಬಾರ್ದು, ಕಡಿಮೆ ಪದಾರ್ಥನೂ ದೇವರಾಗಬಾರ್ದು. ಒಬ್ಬ ದೊಡ್ಡ ಅಧಿಕಾರಿನೂ ದುಷ್ಟ ಅನ್ನಬಾರ್ದು, ಕಡಿಮೆ ಅಧಿಕಾರಿನೂ ಅನ್ನಬಾರ್ದು. ದುಷ್ಟ ಅಂದರೂ ಅಫೆನ್ಸು, ಕಡಿಮೆ ಅಧಿಕಾರ ಹೇಳಿದರೂ ಅಫೆನ್ಸೇ. ಸೊ ದೇವರನ್ನು ದೋಷಿ ಅಂತ ಹೇಳಿದರೂ ತಪ್ಪು, ತಾರತಮ್ಯದಲ್ಲಿ ಕಡಿಮೆ ಅಂತ ಹೇಳಿದರೂ ತಪ್ಪು. ಆದ್ದರಿಂದ ಸರಿಯಲ್ಲ, ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಇದಂ ಶಬ್ದೇನ ಪರಬ್ರಹ್ಮ ವಿವಕ್ಷಾಯಾಂ ಬ್ರಹ್ಮ ಶಬ್ದೋ ವ್ಯರ್ಥ ಸ್ಯಾತ್. ಇದಂ ಈ ರೀತಿಯಾಗಿ ಅವರು ತಿಳ್ಕೊಂಡ್ರು ಅಂತ ಹೇಳಿದಾಗ ಇದಂ ಶಬ್ದ ಬ್ರಹ್ಮಪರ ಅರ್ಥ ಮಾಡಿದೇನೆ. ಇದಂ ಅಂದರೆ ಇದು, ಈ ತಿಳ್ಕೊಂಡಿದ್ದು ಅಂತ ಅರ್ಥ. ಇಲ್ಲಿವರೆ ಬ್ರಹ್ಮಶಬ್ದ ಇದಮ್ಮು ಬ್ರಹ್ಮ ಪರಬ್ರಹ್ಮನು ಬ್ರಹ್ಮ ಆಗೋದಾಗಿದ್ದರೆ ಮತ್ತೆ ರಿಪಿಟೇಷನ್ ಆಗೋದು. ಇಲ್ಲ ಇದಂ ಶಬ್ದ ವ್ಯರ್ಥ, ಇಲ್ಲ ಬ್ರಹ್ಮಶಬ್ದ ವ್ಯರ್ಥ. ಇದಂ ಶಬ್ದನೂ ವ್ಯರ್ಥ ಆಗಬಾರ್ದು, ಬ್ರಹ್ಮಶಬ್ದನೂ ವ್ಯರ್ಥ ಆಗಬಾರ್ದು ಅಂತ ಹೇಳಿದರೆ ಯಾವ ಅರ್ಥ ಮಾಡಬೇಕು? ಈ ಅರ್ಥನೇ ಮಾಡಬೇಕು. ತಮ್ಮ ತನ್ನನ್ನು ತಾನು ಅಹಂ ಬ್ರಹ್ಮ ಅಸ್ಮಿ ಅಂತ ತಿಳ್ಕೊಂಡೆ ಹೊರತು ಕಂಡವರೆಲ್ಲ ನಾನು ಬ್ರಹ್ಮ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ದು ಅರ್ಥ ಅಲ್ಲ. ಇದಂ ಯೋಹಂ ಇತಿ ವೇದ ಇದ್ದೇವ ಸ್ಯಾತ್ ಏವ ಶಬ್ದಸ್ಯ ವ್ಯರ್ಥ ಸ್ಯಾ ವ್ಯರ್ಥಂ ವ್ಯರ್ಥಃ. ಅವಾಗ ಯೋಹಂ ಅದಿಯಲ್ಲ, ಬ್ರಹ್ಮ ಅಂತ ಪದ ಬೇಕಾಗಿದ್ದಿಲ್ಲ. ಆಗ ಇದಂ ಯೋಹಂ ಅಷ್ಟೇ ಹೇಳಬೇಕಾಗಿತ್ತೆ ಹೊರತು ಈ ರೀತಿ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದಕ್ಕೆ ಬರ್ತಿರಲಿಲ್ಲ. ಏವಂ ಶಬ್ದಸ್ಯ ವ್ಯರ್ಥಃ, ಮತ್ತು ಏವಂ ಹೀ ತಿಳ್ಕೊಂಡು ಅದು ಕೂಡ ವ್ಯರ್ಥ ಆಗೋದು. ಡೈರೆಕ್ಟ್ ಸ್ಪೀಚ್ ನೋಡಿ ಹೇಳಿ, ಆಮೇಲೆ ಹೀ ಹೇಳಿದರು, ಅವ್ರು ಹೀ ಹೇಳಿದರು ಅಂತ ಹೇಳ್ತೇವೆ. ಹೀಗೆ ಅಂತ ಪದ ಬೇಕಾಗಿಲ್ಲ. ಆಗ ಹೀಗೆ ಅಂತ ಹೇಳಿದ ಹೋಗೋದು ಎಲ್ಲ ವ್ಯರ್ಥ ಆಗೋದ್ರಿಂದ, ಹೀಗೆ ಅಂತ ಏವಂ ಶಬ್ದ ಹೀಗೆ ಅಂತ ಹೇಳಿರೋದ್ರಿಂದ ಅದು ಇಂಡೈರೆಕ್ಟಾಗಿ ಹೇಳಬೇಕೇ ಹೊರತು ಡೈರೆಕ್ಟ್ ಸ್ಪೀಚು ದೇವರಿಗೆ. ಉಳಿದವರಿಗೆ ದೇವರು ತನ್ನನ್ನು ಹಾಕಿ ತಿಳ್ಕೊಂಡ ಅಂತ ಹೇಳಬೇಕವ್ರದ್ದು ಬೇರೆ ರೀತಿ ಅಲ್ಲ. ಅಹೇಯತ್ವ, ಅಹೇಯತ್ವವನ್ನು ಒಪ್ಪದೆ ಹೋದರೆ ನಾವು ಏನು ಅಹೇ ಅಂತ ಅರ್ಥ ಮಾಡಿದ್ದೀವಿ, ಈ ಅರ್ಥ ಮಾಡದೇನೆ ನೀವು ಹೇಳಬೇಕು ಅಹಂ ಅಂದರೆ ನಾನು ಅಂತ ಅರ್ಥ ಮಾಡಿಬಿಟ್ರೆ ಇದಂ ಶಬ್ದ ವ್ಯರ್ಥ ಆಗುತ್ತೆ, ಇಲ್ಲ ಬ್ರಹ್ಮಶಬ್ದ ವ್ಯರ್ಥ ಆಗುತ್ತೆ. ಅವನೇನು ಗೊತ್ತಾ ಆಗಲಿ ಅಂತಾನೆ. ಯಾಕೆ? ವೇದ ಬೈದರೂ ಸಮಾಧಾನ, ದೇವ್ರನ್ನ ಬೈದರೂ ಸಮಾಧಾನ, ಎರಡರಲ್ಲಿ ಯಾವುದು ಬೈದರೂ ಪರವಾಗಿಲ್ಲ. ತತ್ ಪ್ರಮಾಣಸ್ಯ ನಿಂದಾಚ, ದೇವರನ್ನು ಬೈದರೆ ಪಾಪ, ದೇವ್ರನ್ನ ಹೇಳೋ ಶಾಸ್ತ್ರ ಬೈದರೂ ಪಾಪನೇ. ಯಾಕೆ? ಅದನ್ನು ಬೈದಾಗ ದೇವ್ರನ್ನ ಸರಿಯಾಗಿ ಹೇಳೋದಿಲ್ಲ ಅಂತ ಆಯ್ತಲ್ಲ, ದೇವ್ರ ಬಗ್ಗೆ ದೋಷ ಬಂದಾಗ ಆಯ್ತಲ್ಲ. ಅದಕ್ಕೆ ಏನಾದರೂ ಮಾಡಿ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾರೆ, ಅದಕ್ಕೆ ಆಚಾರ ಹೇಳಿದ ಹೇಳಬಾರ್ದು. ಅವನು ಅಂದರೂ ಕೂಡ ಕಾನೂನು ಪ್ರಕಾರ ಕಳ್ಳ ಸರಿ ಅಂದರೂ ಕೂಡ ಜನ ಒಪ್ತಾರ? ಸಾಧ್ಯ ಇಲ್ಲ. ಸೊ ತಿಳು, ಇದು ದುರ್ವಿದ್ವದ್ಧಿ, ಕೆಟ್ಟ ವಿದ್ವಾಂಸರು ಒಪ್ಪೋದೇ ಹೊರತು ಒಳ್ಳೆಯ ವಿದ್ವಾಂಸರು ಎಂದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಏವಂ ಶಬ್ದಶ್ಚ ವ್ಯರ್ಥ ಅಸ್ಮತ್ ಪಕ್ಷೇತು ತದಾತ್ಮಾನಮೇವ ಅವೇದಿತ್ಯಪಿ ಜ್ಞಾತವ್ಯಮಿತ್ಯೇವ ಇತ್ಯೇವಂ ಶಬ್ದಾರ್ಥ ಅಸ್ಮತ್ ಪಕ್ಷೆ, ನಾವು ಹೇಳಿದ ಪಕ್ಷದೊಳಗೆ ಅಹೇಯತ್ವ ಇತ್ಯಾದಿ ಅರ್ಥ ಇಟ್ಕೊಂಡು ಏನು ಹೇಳಿದ್ದೇವಲ್ಲ ಆ ಅರ್ಥದ ಪ್ರಕಾರ ತದಾತ್ಮಾನಮೇವ ಅವೇದಿ ಇತ್ಯಪಿ ಜ್ಞಾತವ್ಯಮಿತ್ಯೇವಂ ಶಬ್ದಾರ್ಥ, ದೇವರು ತನ್ನನ್ನೇ ಹಾಗೆ ತಿಳ್ಕೊಂಡ ಅಂತ ಹೇಳೋದ್ರಿಂದ ಸರಿಯಾಗಿ ಏವಂ ಹೀಗೆ ತಿಳ್ಕೊಂಡ ಅಂತ ಹೇಳೋ ಪದ ಸರಿಯಾಗಿ ಕೊಡುತ್ತೆ. ತತ್ಪಕ್ಷೇ ತದಪಿ ವ್ಯರ್ಥಮೇವ, ಅವ್ರ ಪಕ್ಷದಲ್ಲಿ ಅದು ವ್ಯರ್ಥನೇ. ನೈ ತತ್ಪಕ್ಷೇ ತತ್ಸ್ವಾತ್ಮಾನಂ ವೇತ್ತಿ, ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ ಅವರಿಗೆ. ಬ್ರಹ್ಮ ತನ್ನನ್ನು ತಾನು ತಿಳ್ಕೊಂಡ ಅಂತ ಅರ್ಥ ಅವ್ರು ಮಾಡಾಗಿಲ್ಲ ಸಮಸ್ಯೆ ಅಂತ ಕೇಳಿದರೆ. ಯಾತಕ್ಕೆ ಅಂದರೆ ಅಲ್ಲ, ಈಗ ಒಂದು ಅಜ್ಞಾನ, ಇನ್ನೊಂದು ಕರ್ತೃ ಕರ್ಮ ಮತ್ತು ಕ್ರಿಯೆ ಒಂದೇ ಆಗಬಾರ್ದು. ಗೊತ್ತಾಯ್ತಾ? ನಾನು ನನ್ನನ್ನು ತಿಳಿದೆ, ಕರ್ತೃ ಕರ್ಮ ಕ್ರಿಯೆ ಏನಾದರೂ ಸಾಮಾನ್ಯವಾಗಿ ಏನಾಗಿರುತ್ತೆ, ಕರ್ತೃ ಮತ್ತು ಕರ್ಮ ಬೇರೆ ಆಗಿರುತ್ತೆ. ರಾಮನ ರಾವಣನನ್ನು ಕೊಂದನು, ಅದು ಹೇಗೋ ಹಾಗೆ ತನ್ನನ್ನು ತಾನು ತಿಳ್ಕೊಳ್ಳೋ ಚಾನ್ಸ್ ಇಲ್ಲ. ಆ ರೀತಿ ತಿಳ್ಕೊಳ್ಳೋದು ಭಾಳ ತಪ್ಪು ಅಂತ ಹೇಳ್ತಾರೆ. ಸೊ ಅವ್ನ ಪ್ರಕಾರ ಆ ಚಾನ್ಸು ಇಲ್ಲ. ಮತ್ತು ಏನು ಅರ್ಥ ಮಾಡ್ತೀರಿ ಇವರಿಗೆ? ಈಗ ಇಡೀ ಶಾಸ್ತ್ರನೇ ವ್ಯರ್ಥವಾಗಬೇಕಾಗುತ್ತೆ. ವ್ಯಾಖ್ಯಾನ ವ್ಯಾಖ್ಯೇಯ ಭಾವಶ್ಚ ಅಗತಿ ಕಾಗತಿ ಹೀ ನಹಿ ತತ್ಪಕ್ಷೇ ತತ್ಸ್ವಾತ್ಮಾನಂ ವೇತ್ತಿ, ಆ ಬ್ರಹ್ಮ ತನ್ನನ್ನು ತಾನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು ಈ ರೀತಿ ಸಾಧ್ಯ, ಇನ್ನೊಂದು ರೀತಿ ಸಾಧ್ಯ ಇಲ್ಲ. ಯಾಕೆ? ತಿಳ್ಕೊಳ್ಳೋಕೆ ಏನಿದೆ ಅವನು ತಿಳ್ಕೊಳ್ಳೋಕೆ? ಪಾಪ, ಏನೇನೂ ಇಲ್ಲ, ನಿರ್ಗುಣ ಬ್ರಹ್ಮ, ಏನು ತಿಳ್ಕೊಬೇಕು ಅವನು? ತನ್ನನ್ನು ಬರೀ ಪೇಪರ್ ಕೊಟ್ಟರೆ ಹೇಗೋ ಹಾಗೆ ತನ್ನನ್ನೇ ತಾನು ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಬ್ರಹ್ಮ ಒಂದು ಈ ಕಾನ್ಸೆಪ್ಟ್ ಪ್ರಕಾರವೂ ತಪ್ಪು, ಕರ್ತೃಕರ್ಮ ಒಂದಾಗುತ್ತೆ ಆದ್ದರಿಂದ ತಪ್ಪು, ಇನ್ನೊಂದು ತಿಳ್ಕೊಂಡು ವಿಷಯ ಇಲ್ಲ ಆದ್ದರಿಂದ ತಪ್ಪು. ಈ ದೃಷ್ಟಿಯಿಂದ ತನ್ನನ್ನೇ ತಾನು ತಿಳ್ಕೊಂಡು ಅರ್ಥ ನಿಮ್ಮ ಪ್ರಕಾರ ಮಾಡೋಕ್ಕೆ ಬರೋದಿಲ್ಲ. ವ್ಯಾಖ್ಯಾನ ವ್ಯಾಖ್ಯೇಯ ಭಾವಶ್ಚ ಅಗತಿಕ ಅಗತಿ, ಅಲ್ಲ ಅದು ವ್ಯಾಖ್ಯಾನ, ಇದು ವ್ಯಾಖ್ಯೇಯ ಅಂತ ಅರ್ಥ ಮಾಡ್ತೀವಿ ಅಂದರೆ ಅಂತ ಅರ್ಥ ಮಾಡ್ಬೋದು. ಯಾವಾಗ ಅಗತಿಕ ಅಗತಿ ಬೇರೆ ಒಂದು ಯಾವುದೇ ಅರ್ಥನೂ ಕೂಡ ಹೊಂದದೇ ಹೋದರೆ ಅಂತ ಅರ್ಥ ಮಾಡ್ಬೋದು. ಸರಿಯಾದ ಅರ್ಥ ಹೊಂದುತ್ತಾ ಇದೆಯಲ್ಲ, ಸಜಾರ್ಥ ಹೊಂತಿರಬೇಕಾದ್ರೆ ಅರ್ಥವನ್ನು ಮಾಡಬಾರದು. ಅಭಾವೆ ಅದಕ್ಕೆ ಮತ್ತೆ ಕೊಟೇಶನ್ ಕೊಡ್ತಾರೆ. ಅಭಾವೇ ಪೃಥಗರ್ಥಾನ ವ್ಯಾಖ್ಯಾಮಭ್ಯಾಸಮೇವ ಕಲ್ಪಯೇ ನೈವ ತದ್ಭಾವೇ ವ್ಯಾಖ್ಯಾಭ್ಯಾಸಶ್ಚ ಯುಜ್ಯತೆ ಇತಿ ಭಾರತೆ. ಅಭಾವೇ ಪೃಥಗರ್ಥಾನ ವ್ಯಾಖ್ಯಾಮಭ್ಯಾಸಮೇವ ಬೇರೊಂದು ಅರ್ಥ ಹೇಳಕ್ಕೆ ಬರದೆ ಹೋದಾಗ ವ್ಯಾಖ್ಯಾನ ವ್ಯಾಖ್ಯಾಯ ಭಾವ ಹೇಳಬೇಕು. ಅದು ವಿವರಣೆ ಅಂತ ಹೇಳಿಬಿಟ್ರೆ ಮುಗಿದೋಯ್ತು, ಪುನರುಕ್ತಿ ಆಯ್ತು, ದೋಷ ಬರೋದಿಲ್ಲ ಆಗ. ಆಮೇಲೆ ಅಭ್ಯಾಸಮೇವ, ಅಭ್ಯಾಸ ಅಂದ್ರೇನು? ಹೇಳಿದ್ದನ್ನೇ ಹೇಳ್ತಾರೆ. ಯಾತಕ್ಕೆ ಪುನರುಕ್ತಿ ದೋಷ ಬರಬಾರ್ದು? ಅಭ್ಯಾಸ ಅಂದ್ರೇನು? ತಾತ್ಪರ್ಯ ಸ್ಟ್ರೆಸ್ ಮಾಡಕ್ಕೆ ಹೇಳ್ತಾರೆ ಅಂತ ಹೇಳ್ಬೋದು. ಬಟ್ ಬೇರೆ ಅರ್ಥ ಹೇಳಕ್ಕೆ ಬಂದಾಗ ಅದೆಲ್ಲ ಹೇಳಬಾರ್ದು. ಬೇರೆ ಅರ್ಥ ಮಾಡಕ್ಕೆ ಬರೆದ ಹೋದಾಗ ಆ ರೀತಿ ಹೇಳಬೇಕು ಹೊರತು, ಬೇರೆ ಒಳ್ಳೆಯ ಅರ್ಥ ಕೊಡ್ತಿರ್ಬೇಕಾದ್ರೆ ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಅಂತಾಗಲಿ ಅಭ್ಯಾಸ ಅಂತಾಗಲಿ ಹೇಳೋದಕ್ಕೆ ಹೋಗಬಾರ್ದು. ಕಲ್ಪಯೇನ್ನೈವ ತದ್ಭಾವೇ ವ್ಯಾಖ್ಯಾಭ್ಯಾಸಶ್ಚ ಯುಜ್ಯತೆ. ಕಲ್ಪಯೇತ್ನೈವ ತದ್ಭಾವೇ ಪೃಥಗರ್ಥಾನಾಂ ಅಭಾವೇ. ಬೇರೊಂದು ಅರ್ಥ ಹೇಳಕ್ಕೆ ಬರದೇ ಹೋದಾಗ ವ್ಯಾಖ್ಯಾನ ಅಂಥೇಳಿ, ಅಭ್ಯಾಸ ಅಂಥೇಳಿ ತಪ್ಪಲ್ಲ. ಒಳ್ಳೆ ಅರ್ಥ ಬರ್ತಿರ್ಬೇಕಾದ ಅರ್ಥ ಹೇಳಬಾರ್ದು. ಇತಿ ಭಾರತೆ ಸ್ವರೂಪಜ್ಞಂ ತಥಾ ಹೇಯಂ. ಕೆಲಸದ್ದು ಏನಾಗುತ್ತೆ, ಕೆಲಸ ತುಂಬ ಐಟಮ್ ಮಾಡಿರ್ತಾರೆ, ಆವಾಗ ಬೇರೆ ಬೇರೆ ತರ್ತಿರ್ತಾರೆ, ಒಂದೇ ಮಾಡಿರ್ತಾರೆ, ಮತ್ತೆ ಅದನ್ನೇ ಕೇಳ್ತಿರ್ತಾರೆ. ಯಾಕೆಂದರೆ ಇರೋದೇ ಒಂದು, ಏನು ಮಾಡಬೇಕಾಗ ಇನ್ನೊಂದು ಸೀಟಾಗಿ ಮತ್ತೆ ಅದನ್ನೇ ಹಾಕ್ತಿರ್ತಾರೆ. ಬೇಕಾದಷ್ಟು ಇದ್ದಾಗ ಯಾಕೆ ಹೇಳಬೇಕು ಮತ್ತೆ? ಹೌದಾನೆ, ಬೇಕಾದಷ್ಟು ಅವಕಾಶ ಇದ್ದಾಗ ಏನು ಮಾಡಬಾರ್ದು? ಹೊಸ ಅರ್ಥ ಹೇಳಿದ್ರೆ ಹಳೆ ಅರ್ಥ ಹೇಳ್ತಾ ಕೊಡಬಾರ್ದು. ಅದನ್ನ ಅರ್ಥ ಮಾಡಿಕೊಂಡ್ರೆ ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಅಭ್ಯಾಸ ಇತ್ಯಾದಿಗಳು ಅಗತಿಗಾಗತಿ. ನೀವು ಆ ರೀತಿ ಅರ್ಥ ಮಾಡೋಕ್ಕೆ ಹೋದರೆ ಆ ದೋಷ ಬಂದಾಗತ್ತೆ, ಮಾಡಬಾರ್ದು. ಸ್ವರೂಪಜ್ಞಂ ತಥಾ ಹೇಯಂ ನಿತ್ಯಂಚ ಬ್ರಹ್ಮವೇತ್ತೀಯ. ಸ್ವರೂಪಜ್ಞಂ ತಥಾ ಹೇಯಂ ನಿತ್ಯಂಚ ಬ್ರಹ್ಮವೇತ್ತೀಯ ಸಮಗ್ರಭಾವಂ ಗಚ್ಚೇತ್ ಸ ತತ್ಪ್ರಸಾದ ನ ಸಂಶೇಹ ಇತಿ ಚ. ನಾವು ಹೇಳಿದ ಅರ್ಥಕ್ಕೆ ಒಳ್ಳೆ ಒಂದು ಫಲ ಇದೆ. ಏನದು? ದೇವರು ತನ್ನ ಸ್ವರೂಪಜ್ಞ, ತನ್ನನ್ನು ತಾನು ತಿಳಿದವನು. ತಥಾ ಅಹೇಯಂ, ಅವನ ಅಹೇಯ ಮತ್ತು ನಿತ್ಯ ಮತ್ತು ಬ್ರಹ್ಮ ಅಂತ ಯಾರು ತಿಳ್ಕೊಳ್ತಾರೋ, ತಿಳ್ಕೊಳ್ಳೋದಕ್ಕೆ ಒಳ್ಳೆಯ ಲಾಭ ಇದೆ. ಈ ರೀತಿ ಸಮಗ್ರಭಾವಂ ಗಚ್ಚೇತ್ ಸಹ, ಅವನು ತನ್ನ ಯೋಗ್ಯತೆ ತಕ್ಕಂತೆ ಸಮಗ್ರತೆ ಹೊಂದಿಬಿಡ್ತಾನೆ. ಈ ರೀತಿ ತಿಳುವಳಿಕೆಯಿಂದ ದೊಡ್ಡ ಪ್ರಯೋಜನ ಇದೆ. ತತ್ಪ್ರಸಾದನ್ನ ಸಂಶಯ, ಅದರ ಪ್ರಸಾದ ಬರೋದರಿಂದ ದೇವರು ಭಾರಿ ದೊಡ್ಡವನು ಅಂತ ಹೇಳಿದಾಗ ದೇವರು ಪ್ರಸನ್ನನಾಗ್ತಾನೆ, ನಮಗೆ ಅನುಗ್ರಹ ಮಾಡ್ತಾನೆ, ನಮ್ಮ ಯೋಗ್ಯತೆ ತಕ್ಕಂಥ ಪೂರ್ಣತ್ವ ಕೊಟ್ಟುಬಿಡ್ತಾರೆ. ಒಳ್ಳೆಯ ಲಾಭ ಇದೆ. ತನ್ನಂತ ಅಂತ ತಿಳ್ಕೊಂಡು ಏನು ಉಪಯೋಗ ಇದೆ, ಯಾರಿಗೆ ಪ್ರಯೋಜನ ಅದರಿಂದ? ಏನು ಪ್ರಯೋಜನ ಇಲ್ಲ. ಸೊ ಸರಿಯಾದ ಅರ್ಥ ಅಲ್ಲ, ನಿಮ್ಮ ಅರ್ಥ ಒಪ್ಲಕ್ಕೆ ಬರೋದಿಲ್ಲ ಒಂದು, ಮತ್ತು ಪ್ರಯೋಜನ ಇಲ್ಲ ಯಾವಾಗಲೂ ಕೂಡ. ಉದಾಹರಣೆ, ನ್ಯೂಸ್ ಪೇಪರ್ ಎಷ್ಟೋ ವಿಷಯ ಕರೆಕ್ಟ್ ಇರ್ಬೋದು, ಆ ಓದೋದಿಲ್ಲ. ಯಾಕೆಂದರೆ ನಮಗೆ ಪ್ರಯೋಜನ ಇಲ್ಲ ಅಷ್ಟೇ. ಸುಳ್ಳಾದರೆ ಓದಬಾರ್ದು ಒಂದು, ಸತ್ಯ ಆಗಿದ್ದರೂ ಕೂಡ ಪ್ರಯೋಜನ ಇಲ್ಲದೆ ಹೋದರೆ ಒಂದು ವಿಷಯಕ್ಕೆ ಹೋಗಬಾರ್ದು. ಪ್ರಯೋಜನವಿಲ್ಲದ ಕೆಲಸ ಮಾಡೋದು ಕೂಡ ಅವಿವೇಕನೇ. ಈ ರೀತಿ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಸಮಗ್ರಹ, ಅದಕ್ಕೆ ಅನುಬಂಧ ಚತುಷ್ಟಯ ಅಂತ ಹೇಳಬೇಕಾದ್ರೆ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ. ಪ್ರಯೋಜನ ಇಲ್ಲದ ಕೆಲಸ ಏನು ಮಾಡಬಾರ್ದು, ಮಾಡ್ಲಿಕ್ಕೆ ಹೋಗಬಾರ್ದು. ಪ್ರಯೋಜನ ಮನುದ್ದೇಶ್ಯ ನಮ್ಮಂದೋಪಿ ಪ್ರವರ್ತತೆ. ಎಷ್ಟು ಪ್ರಯೋಜನ ಇದೆ ನಿಮ್ಮ ಪ್ರಕಾರ? ಪ್ರಯೋಜನ ಇಲ್ಲ ಅಲ್ಲ, ಭಾರಿ ಭಯ ಅಂದಂಥ ಅವಶ್ಯ ಇದೆ. ಜೊತೆಗೆ ಎಂಥ ಪ್ರಯೋಜನ ನಿಮ್ಮ ಪ್ರಕಾರ? ಪರಮ ಅನರ್ಥವಾಗುತ್ತೆ ನಿಮ್ಮ ಅರ್ಥ ಮಾಡಿದರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದ್ವೈತ ಏನೋ ಹೇಳ್ಕೊಂಡು ಹೋಗ್ತಾರೆ, ಅವರೊಂದು ಹೇಳ್ತಾರೆ ನೀವೊಂದು ಹೇಳ್ತೀರಿ, ಇಬ್ಬರದ್ದು ಒಪ್ಪಣ, ಇಬ್ಬರು ಒಪ್ಪಲಕ್ಕೆ ಬರೋದಿಲ್ಲ. ನಾವು ಹೇಳೋದೆಲ್ಲ ಮೋಕ್ಷಕ್ಕೆ ಸಾಧನವಾಗೋದು, ಅವ್ರು ಹೇಳೋದೆಲ್ಲ ತಮಸ್ಸಿಗೆ ಸಾಧನ ಆಗೋದು. ಮೋಕ್ಷ ಸಾಧನವಾಗೋದಿಲ್ಲ ಅಂದರೂ ಬಿಟ್ಟುಬಿಡ್ಬೇಕು ನಾವು ಅದನ್ನು. ಇಲ್ಲ ತಮಸ್ಸಿಗೆ ಸಾಧನ ಆಗುತ್ತೆ ಅಂದರೆ ಎಷ್ಟು ತಪ್ಪಾಗುತ್ತೆ? ಸ ಈಶ್ವರ ಯಶಾಂ ದೇವಾನಾಂ ಆತ್ಮಾಭವತಿ ಪುಲ್ಲಿಂಗಜ ತತ್ ಸತ್ಯಂ ಸ ಆತ್ಮ ಇತ್ಯಾದಿವದ್ಭವತಿ. ಪರಮಾತ್ಮ ದೇವಾನಾಂ ಆತ್ಮ, ದೇವನಿಗೂ ಸ್ವಾಮಿ, ದೇವತೆಗಳಿಗೂ ಸ್ವಾಮಿಯಾಗಿದ್ದಾನೆ, ದೇವತೆಗಳು ಅಂತರ್ಯಾಮಿಯಾಗಿದ್ದಾನೆ ಅಂತಿದೆ. ಇಲ್ಲಿ ಇದ್ದಕ್ಕಿಂತ ಸಹಾಯಾತಕ್ಕೆ ಬಂತು ಅಂದರೆ ಪುಲ್ಲಿಂಗಂಚ ತತ್ಸತ್ಯಂ ಸ ಆತ್ಮ ಇತ್ಯಾದಿವದ್ಭವತಿ. ದೇವರನ್ನು ತತ್ಸತ್ಯಂ ಅಂತಾರೆ, ಸ ಆತ್ಮ ಅಂತಲೂ ಕರೀತಾರೆ. ಸತ್ಯಂ ಅಂತ ಕರೆದಾಗ ಅದು ಕರೆಸ್ಪಾಂಡಿಂಗ್ ಆಗಿ ತತ್ ಅಂತಾರೆ, ಆತ್ಮ ಅಂತ ಕರೆದಾಗ ಕರೆಸ್ಪಾಂಡಿಂಗ್ ಸಹ ಅಂತ. ಆದ್ದರಿಂದ ಪುಲ್ಲಿಂಗ ನಪುಂಸಕಲಿಂಗ ಇತ್ಯಾದಿ ವ್ಯತ್ಯಾಸವಾಗೋದ್ರಿಂದ ವಸ್ತು ವ್ಯತ್ಯಾಸವಾಗೋದಿಲ್ಲ. ದೇವಾನಾಂ ವ್ಯಾಪಕತ್ವಾತ್ತು ತೇಷಾಂ ಆತ್ಮ ಹರಿಸ್ಸದಾ ತಜ್ಞ ಪ್ರಿಯಸ್ತತಸ್ತೇಷಾಂ ತಶ್ಯನಾಭೂತಿ ದಾಸ್ತಃ ಇತಿ ವಾಮನೇ. ದೇವಾನಾಂ ವ್ಯಾಪಕತ್ವಾತ್ತು ತೇಷಾಮಾತ್ಮ ಹರಿಸ್ಸದ. ದೇವರಲ್ಲೂ ಪರಮಾತ್ಮ ವ್ಯಾಪಿಸಿರೋದರಿಂದ ಅವರಿಗೆ ಪರಮಾತ್ಮ ಆತ್ಮನಾಗಿದ್ದಾನೆ. ಯಾವುದು ಒಳಗಿರುತ್ತೋ ಅದು ಆತ್ಮ. ದೇಹದ ಒಳಗಿರೋದು ಜೀವನ ಆತ್ಮ ಅಂತ ಕರೀತಾರೆ. ಜೀವರೊಳಗೆ ದೇವರಿಂದ ಅವನು ಪರಮಾತ್ಮ. ದೇಹ ಜಡ, ಒಳಗೆ ಜೀವ ಆತ್ಮ, ಒಳಗಿರೋದು ಪರಮಾತ್ಮ. ಒಳಗೆ ಹೋಗ್ತಾ ಹೋದಂತ ಏನಾಗ್ತಾನೆ, ಅವನು ಸೂಕ್ಷ್ಮವಾಗ್ತಾನೆ, ಪವರ್ಫುಲ್ ಆಗ್ತಾನೆ, ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಪರಮಾತ್ಮ ಅಂತ ಹೆಸರಿದೆ. ತಜ್ಞ ಪ್ರಿಯಸ್ತತಸ್ತೇಷಾಂ, ಈ ರೀತಿ ಯಾರು ದೇವರನ್ನು ತಿಳ್ಕೊತಾರೋ, ದೇವತೆಗಳು ಭಾರಿ ಮೆಚ್ಚುತ್ತಾರೆ ಅದನ್ನು. ದೇವರು ಮೆಚ್ಚುತ್ತಾನೆ ಅಷ್ಟೇ ಅಲ್ಲ, ಯಾರು ಮೆಚ್ಚುತ್ತಾರೆ? ದೇವತೆಗಳು ಮೆಚ್ಚುತ್ತಾರೆ. ಅಂದರೆ ಹರಿಸರ್ವೋತ್ತಮತ್ವ ಅನ್ನೋದು ಹರಿಗೆ ಎಷ್ಟು ಪ್ರಿಯನೋ ಉಳಿದ ಎಲ್ಲ ದೇವತೆಗಳಿಗೆ ಕೂಡ ಪ್ರಿಯವಾದ ತತ್ವ ಅದು. ನಾಭೂತಿದಾಸ್ತಃ ಇತಿ ವಾಮನೆ. ಆದ್ದರಿಂದ ಅವ್ರು ಏನು ಮಾಡೋದಿಲ್ಲ, ಅಭೂತಿಯನ್ನು ಕೊಡೋದಿಲ್ಲ. ಅವರು ಅವ್ರಿಗೆ ಅಪ್ರಿಯವಾದನ ಮಾಡಿದಾಗ ಅಭೂತಿ ಕೊಡ್ತಾರೆ, ಪ್ರಿಯವಾದನ ಮಾಡಿದಾಗ ಅಭೂತಿ ಅದಕ್ಕೆ ಕೊಡ್ತಾರೆ. ಅನೇಕ ರೀತಿಯಲ್ಲಿ ವಿಷ್ಣು ಸರ್ವೋತ್ತಮತ್ವ ಸಕಲ ದೇವತೆಗಳ ಪ್ರಸಾದಕ್ಕೂ ಕಾರಣ ಅನ್ನೋದನ್ನು ತಿಳಿಸಿದರು. ವಾಯುಜೀವೋತ್ತಮತ್ವ ಕೂಡ ಹಾಗೇನೆ, ಎಲ್ಲ ದೇವತೆಗಳಿಗೂ ಪ್ರಿಯ. ಅದನ್ನು ಹೇಳೋದಕ್ಕೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈತ ನಿರಂತರಾಯಿ, ಎಲ್ಲ ಸಜ್ಜನ ಅನುಗ್ರಹ ಆಗಿಬಿಡುತ್ತೆ. ವಾಯುಜೀವೋತ್ತಮ ತಿಳ್ಕೊಂಡ್ಬಿಟ್ರೆ ಹರಿ ಪ್ರಸನ್ನನಾಗ್ತಾನೆ, ಮೋಕ್ಷ ಕೊಡೋನು. ಉಳಿದವರು ಪ್ರಸನ್ನರಾಗ್ತಾರೆ, ಮೋಕ್ಷ ಕೊಡಿಸೋಕ್ಕೆ ರೆಕಮೆಂಡ್ ಮಾಡೋರು. ಮುಖ್ಯ ವಾಯುದೇವರ ಅನುಗ್ರಹ ಎಷ್ಟು ದೊಡ್ಡದು ಅಂತ ಹೇಳಿದರು. ಇನ್ನು ವಾಯುದೇವರ ಪ್ರಸರ ಜೀವೋತ್ತಮತ್ವ ಜ್ಞಾನನೇ ಎಲ್ಲ ದೇವತೆಗಳಿಗೂ ಪ್ರಿಯ ಅಂದರೆ ಹರಿಸರ್ವೋತ್ತಮತ್ವ ಜ್ಞಾನ ಇನ್ನೂ ಪ್ರಿಯ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಒಳ್ಳೆಯ ಭಾಗ. ಅದಕ್ಕೆ ಅವ್ರು ಕೆಟ್ಟದ್ದು ಮಾಡೋ ಸಾಧ್ಯತೆಯೇ ಇಲ್ಲ. ಭೂತಿ ಅಂದರೆ ಸಂಪತ್ತು, ಅಭೂತಿ ಅಂದರೆ ದಾರಿದ್ರ್ಯ, ಅಥವಾ ಭೂತಿ ಒಳ್ಳೆಯದು, ಅಭೂತಿ ಕೆಟ್ಟದ್ದು, ಕೆಟ್ಟದನ್ನು ಮಾಡೋದೇ ಇಲ್ಲ. ತತ್ರ ಶ್ರೀ ಶಿವೋ ಭೂತಿ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧರೋಹ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನೀತಿ ಮತಿರ್ಮಮ. ಭೂತಿ ವಿಭೂತಿ, ವಿಭೂತಿಯರು ಬೇರೆ ಅರ್ಥ ಆಗಿಬಿಟ್ಟಿದೆ. ಈಗ ವಿಭೂತಿ ಹೆಚ್ಚುಗಳು ಆ ಅರ್ಥ ಅಲ್ಲ, ವಿಭೂತಿ ಅಂತ ವಿಶಿಷ್ಟವಾದ ಭೂತಿ, ಪರಮೈಶ್ವರ್ಯ ಅಂತ ವಿಭೂತಿ ಶಬ್ದಕ್ಕೆ ಪರಮೈಶ್ವರ್ಯ. ಇತಿ ವಾಮನೆ ತಜ್ಞ ಪ್ರಿಯಸ್ತತಸ್ತೇಷಾಂ ತಸ್ಯ ನಾ ಭೂತಿದಾಸ್ತತಃ ಇತಿ ವಾಮನೆ. ಸರ್ವೇಭ್ಯೋ ಅನ್ಯಾ ವಿಲಕ್ಷಣಾಂ ದೇವತಾಂ ಸ್ವಗುಣೇಭ್ಯೋ ಅಹೇಯತ್ವಾದಿಭ್ಯಶ್ಚ ಅನ್ಯಾಂ ಯಾ ಉಪಾಸ್ತೆ. ದೇವರನ್ನ ಅನ್ಯ ಅಂತ ಉಪಾಸನೆ ಮಾಡಬೇಕು, ದೇವರನ್ನ ಅನ್ಯ ಅಲ್ಲ ಅಂತ ಉಪಾಸನೆ ಮಾಡಬೇಕು, ಎರಡೆರಡು. ದೇವರ ಅನ್ಯ ಅಂತ ಉಪಾಸನೆ ಮಾಡಬೇಕು, ಅನ್ಯ ಅಲ್ಲ ಅಂತ ಉಪಾಸನೆ ಮಾಡಬೇಕು. ಇದೇನಿದು ಕಾಂಟ್ರಡಿಕ್ಷನ್ ಅಂದರೆ, ಕಾಂಟ್ರಡಿಕ್ಷನ್ ಅಲ್ಲ. ಅನ್ಯ ಅಂತ ಯಾಕೆ ಉಪಾಸನೆ ಮಾಡಬೇಕು ಅಂದರೆ, ಉಳಿದ ದೇವತೆಗಳಿಂದ ಬೇರೆಯಾಗಿದ್ದಾನೆ, ನಮ್ಮೆಲ್ಲರೂ ಹೀಗೆ ಆಲ್ ಟುಗೆದರ್ ಡಿಫರೆಂಟ್ ಅಂದ್ಬಿಡ್ತಾರೆ. ತಾರ್ ತೋರಿಸ್ತಾರೆ, ಹಾಲು ಹೇಗಿರುತ್ತೆ ಅಂದರೆ ಏ ದೊಡ್ಡ ಹಾಲು, ಆಲ್ ಟುಗೆದರ್ ಡಿಫರೆಂಟ್ ಅಂತ ಹೇಳ್ತಾರೆ. ಯಾಕೆ? ಬಣದಿಂದ ಶುರುವಾಗುತ್ತೆ, ಟೋಟಲಿ ಅಲ್ಲಿಂದ ಚೇಂಜ್. ಅದು ಇವತ್ತು ಹಾಲು ಸುಣ್ಣ ನೀರು ಇರುತ್ತೆ, ಒಂದು ಸ್ವಲ್ಪ ಸಾದೃಶ್ಯ ಇದೆ, ಕೊನೆಪಟ್ಟು ಏನಿದೆ ಬೆಳಗ್ಗೆ ಅದು ಬಾಳು ಇಲ್ಲ, ಆಪೋಸಿಟ್. ಆ್ಯಕ್ಚುಲಿ ದೇವರು ಎಷ್ಟು ಅನ್ಯ, ಸ್ವತಂತ್ರ ಅಂದಮೇಲೆ ಇಲ್ಲದೇ ಅಸ್ವತಂತ್ರದಿಂದ ಟೋಟಲಿ ಡಿಫರೆಂಟ್ ಆಗಿಬಿಡ್ತಾರೆ. ಈ ರೀತಿ ಅನ್ಯ ಅಂತ ತಿಳ್ಕೊಳ್ಳಿ, ಅದು ಅನ್ಕನ್ಸರ್ನ್ ಅಂತ ತಿಳ್ಕೊಬೇಡಿ. ಅದಕ್ಕೆ ಅನ್ಯ ಅಲ್ಲ ಅಂತ ತಿಳ್ಕೊಬೇಡಿ, ಅನ್ಯ ಅಂತ ತಿಳ್ಕೊಳ್ಳಿ, ಅನ್ಯ ಅಲ್ಲ ಅಂತ ತಿಳ್ಕೊಬೇಡಿ. ನೋಡೋದು ಕಾಂಟ್ರಡಿಕ್ಷನ್ ಅದು. ತಿಳ್ಕೊಂಡಾಗ ಒಳ್ಳೆ ತತ್ವ ಅದು. ಸರ್ವೇಭ್ಯೋ ಅನ್ಯಾಂ ವಿಲಕ್ಷಣಾಂ ದೇವತಾಂ, ವಿಲಕ್ಷಣವಾದ ದೇವರು. ವಿಲಕ್ಷಣ ಅಂದರೆ ವಿರುದ್ಧ ಲಕ್ಷಣ ಹೊಂದಿರೋ. ವಿರುದ್ಧ ಲಕ್ಷಣ ಯಾವುದು? ಅಸ್ವಾತಂತ್ರ್ಯ ಇವರ ಲಕ್ಷಣ. ಅದಕ್ಕೆ ಆಪೋಸಿಟ್ ಯಾವುದು? ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಹೊಂದಿದ್ದಾನೆ, ವೈಲಕ್ಷಣ್ಯ ಬರಲಿಲ್ಲ. ಈಗ ಪರಮ ವೈಲಕ್ಷಣ್ಯ ಬಂದೋಯ್ತು. ದೇವತಾಂ ಜೀವರ ಅಣು, ಪರಮಾತ್ಮ ವ್ಯಾಪ್ತ, ಮತ್ತೆ ವೈಲಕ್ಷಣ್ಯ ಬಂತು. ಗೊತ್ತಾಯ್ತು, ಜೀವನ ಅಲ್ಪಜ್ಞ, ಪರಮಾತ್ಮ ಸರ್ವಜ್ಞ, ಮತ್ತೆ ವೈಲಕ್ಷಣ್ಯ ಬಂತು. ಇಂಥ ವೈಲಕ್ಷಣ್ಯ ತಿಳ್ಕೊಂಡ್ರೆ ದೇವರು ಪ್ರಸನ್ನನಾಗ್ತಾನೆ. ಸ್ವಗುಣೇಭ್ಯೋ ಅಹೇಯತ್ವಾದಿ ಅಹೇಯತ್ವಾದಿಪಶ್ಚ ಅನ್ಯಾಂ, ಇದೆಲ್ಲ ಒಂದು. ಸ ಉಪಾಸ್ತೆ ಅಹೇಯೋ ಅಸ್ಮೀತಿ ಮೇಯಶ್ಚ ಅನ್ಯೋಶ್ಚ ಅಸೌ ಅಸೌ ವಿಷ್ಣುರಿತಿ ಮತ್ವಾ ಯೋ ವಿಷ್ಣೋರನ್ಯಾಂ ದೇವತಾಂ ಉಪಾಸ್ತೆ ಅನ್ಯೋಸೌ ಅನ್ಯೋಹಮಸ್ಮೀತಿ ನ ಸ ವೇದ ಇತಿ ವಾ. ಅದನ್ನು ಬಿಟ್ಟುಬಿಟ್ಟು, ವಿಷ್ಣುವನ್ನು ಬಿಟ್ಟು ಸಂಬಂಧ ಇಲ್ಲ ಅಂತೇಳಿ ಉಪಾಸನೆ ಮಾಡಿದರೆ ಅದು ಕೆಟ್ಟದ್ದು. ಅಷ್ಟೇ ಅಲ್ಲ, ಇನ್ನೊಂದು ಅನ್ಯ ಶಬ್ದಕ್ಕೆ ಅನ್ಯ ದೇವ ಬೇರೆ ದೇವತೆಗಳು ಸರ್ವೋತ್ತಮತ್ವೇನು ಉಪಾಸನೆ ಮಾಡ್ತಾನಲ್ಲ, ಅವನು ಹಾಳಾಗಿ ಹೋಗ್ತಾನೆ. ವಿಷ್ಣುವನ್ನು ಸರ್ವೋತ್ತಮತ್ವರು ಉಪಾಸನೆ ಮಾಡಬೇಕು ಒಂದು, ಉಳಿದವರು ಮಾಡಬಾರದು ಒಂದು. ಆದ್ದರಿಂದ ಅನ್ಯತ್ವ ತಿಳ್ಕೋಬೇಕು, ಅನ್ಯತ್ವ ತಿಳ್ಕೊಳ್ಬಾರ್ದು. ಅನ್ಯತ್ವ ತಿಳ್ಕೊಬಾರ್ದು ಅಂದ್ರೆ ಏನೋ, ವಿಷ್ಣುವನ್ನು ಬಿಟ್ಟು ಬೇರೆಯವರಲ್ಲಿ ಸರ್ವೋತ್ತಮತ್ವ ಆಗಿ ತಿಳ್ಕೊಳ್ಬಾರ್ದು. ಈ ರೀತಿ ಉಪಾಸನೆ ಕ್ರಮ ಹೇಳಿರೋದ್ರಿಂದ ವಿರೋಧ ಏನೂ ಇಲ್ಲ. ಈಗೆಲ್ಲ ಅರ್ಥ ಮಾಡಬೇಕಂದ್ರೆ ಉಪನಿಷತ್ತು ಅದು ರಹಸ್ಯವಾಗಿ ಹೇಳುತ್ತೆ ವಿಷಯಗಳನ್ನು. ಒಗಟನ್ನು ಬಿಡಿಸ್ಬೇಕಾದ್ರೆ ಹಾಗೇನೆ, ಯಾರೋ ಹೇಳ್ತಾರೆ ಮುಳ್ಳು ಕೊನೆಗೆ ಮೂರು ಕೆರೆಯ ಕಟ್ಟಿ ಎರಡು, ಏ ಬುದ್ಧಿ ಇಲ್ಲ ಅಂತ ಹೇಳ್ಬಿಡೋದು. ಎಂತ ಪುರಂದರ ಹೇಳ್ತಾರೆ, ಓ ಭಾರಿ ಅರ್ಥ ಇರುತ್ತೆ. ಯಾವುದೇ ಒಂದು ಮಾತನ್ನು ಯಾರು ಹೇಳ್ತಾರೆ ಅನ್ನೋದ್ರ ಮೇಲೆ ಎಷ್ಟು ಅರ್ಥ ಹುಡುಕಬೇಕು ಗೊತ್ತಾಗುತ್ತೆ. ಜ್ಯುವೆಲರಿ ಶಾಪ್ದಲ್ಲಿ ಹೋಗಿ ತರಕಾರಿ ಕೇಳಿದ್ರಾಗತ್ತಾ? ಅಥವಾ ನೀವು ಹಾರ್ಡ್ವೇರ್ ಶಾಪ್, ಅದು ಜ್ಯುವೆಲರಿ ಶಾಪ್ ಹಾರ್ಡ್ವೇರ್ ಮರ್ಚೆಂಟ್ ಟೈಪ್ ಟ್ರೀಟ್ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಇಂಥ ಬ್ಯಾಲೆನ್ಸ್ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಇವರದ್ದು ಸೆನ್ಸಿಟಿವ್ ಬ್ಯಾಲೆನ್ಸ್ ಇಲ್ಲ, ಅವರಿಗೆ ಆ ಬ್ಯಾಲೆನ್ಸ್ ಇಲ್ಲ. ಯಾಕೆ? ಅದು ಮಾರಾಟ ವ್ಯಾಸ್ತ ವಸ್ತುಗಳೇ ಬೇರೆ. ಸೂಕ್ಷ್ಮವಾಗಿ ಶಾಸ್ತ್ರಗಳನ್ನು ಉಪನಿಷತ್ ಅತ್ಯಂತ ರಹಸ್ಯ ವಿದ್ಯ, ಏಷಾ ವೇದೋಪನಿಷತ್ ಅಂತ ಕರೀತಾರೆ. ಅದಕ್ಕೆ ಇದು ಸೂಕ್ಷ್ಮ ವಿಚಾರ ಇರೋದರಿಂದನೇ ಅದಕ್ಕೆ ಮಹತ್ವ ಇರೋದರಿಂದ ನಿಮ್ಮ ತಲೆ ತೋಚಿದ ಅರ್ಥ ಮಾಡೋದಾದರೆ ಉಪನಿಷತ್ತಾಗೋದಿಲ್ಲ. ಜೀವಾದಿಭ್ಯೋ ಹರೇರ್ಭಿನ್ನ ತಂ ಯಃ ಸ್ವಗುಣಭೇದತಃ ಅಹೇಯೋ ಅನ್ಯೋ ಹರಿಶ್ಚ ಅನ್ಯಃ ಇತಿ ಮತ್ವಾ ಅನ್ಯಮೇವ ವಾ ಯಾ ಉಪಾಸ್ತೆ ನ ಸ ಜ್ಞಾನಿ ಮನುಷ್ಯಾಣಾಂ ಪಶುರಿಹಿ ಸಹ ಗಮ್ಯ ಜ್ಞಾನಿ ತು ದೇವಾನಾಂ ಪಶುರಿತ್ಯಭಿಧೀಯತೆ ಇತಿ ಚ. ಜೀವಾದಿಭ್ಯೋ ಹರಿಭಿಃ ಹರಿರ್ಭಿನ್ನ ತಂ ಯಃ ಸರ್ವ ಸ್ವಗುಣಭೇದತಃ ಅಹೇಯೋ ಅನ್ಯೋ ಹರಿಶ್ಚ ಅನ್ಯಃ ಇತಿ ಮತ್ವಾ ಅನ್ಯಮೇವ ವಾ ಯ ಉಪಾಸ್ತೆ. ಇಂಥ ಪರಮಾತ್ಮನನ್ನು ಜೀವಾದಿಗಳಿಂದ ಭಿನ್ನನಾದ ದೇವರನ್ನ ಗೊತ್ತಾಯ್ತಾ ಸಗುಣ ಭೇದತಃ ಅವನಿಗೊಂದು ಗುಣಗಳಿಗೂ ಭೇದ ಇದೆ ಅಂತ ತಿಳ್ಕೊಂಡಾಗಲಿ, ಅಹೇಯ ಅಲ್ಲ ಇನ್ನೊಬ್ಬನ ಅಹೇಯ ಇದ್ದಾನೆ ವಿಷ್ಣು ಅಹೇಯ ಅಲ್ಲ ಅಂತಾಗಲಿ, ಆ ದೇವರ ಇನ್ನೊಬ್ಬನೇ ದೇವರಿದ್ದಾನೆ ಅಂತಾಗಲಿ, ಅಥವಾ ಅನ್ಯವರನ್ನೇ ಬೇರೆ ಅಂತ ತಿಳ್ಕೊಂಡಾಗಲಿ, ಯಾವ ಉಪಾಸ್ತಿ ಯಾವನು ತಪ್ಪು ತಿಳ್ಕೊಂಡು ಉಪಾಸನೆ ಮಾಡ್ತಾನೋ ನಸ ಜ್ಞಾನಿ, ಅವನು ಜ್ಞಾನಿ ಅಲ್ಲ. ಅಷ್ಟೇ ಅಲ್ಲ, ಮನುಷ್ಯಾಣಾಂ ಪಶುರಿಹಿ ಸಹ, ಅವನು ಮನುಷ್ಯ ಪಶು ಅಂತ ಕರೀತಾರೆ. ಮನುಷ್ಯ ಪಶು ಆದರೆ ಸರಿಯಾಗಿ ತಿಳ್ಕೊತಾನೆ ಇನ್ನೊಬ್ಬನು, ಅವನೇನಂತ ಕರಿಬೇಕು? ಸಮ್ಯಕ್ ಜ್ಞಾನೀತು ದೇವಾನಾಂ ಪಶುರಿತ್ಯಭಿಧೀಯತೆ, ದೇವಪಶು ಅಂತ ಕರಿಬೇಕು. ಮನುಷ್ಯ ಪಶು ಅಂದರೆ ತಪ್ಪು ತಿಳುವಳಿಕೆ ಇರೋರು, ದೇವಪಶು ಅಂದರೆ ಸರಿಯಾದ ತಿಳುವಳಿಕೆ ಇರೋರು. ಅದಕ್ಕೆ ಜೈತೀರ್ಥ ಕಿಂ ಪಶು ಪೂರ್ವದೇಹ ಅಂದರೆ ದೇವಪಶುವ ಅಂತ ಅರ್ಥ. ಅದಕ್ಕೆ ದೇವಪಶುವ ಅವ ಕರೆಕ್ಟ್ ಅರ್ಥ. ಮನುಷ್ಯ ಪಶು ಆದರೆ ಬೈತಾರೆ, ದೇವಪಶು ಆದರೆ ಹೊಗಳ್ತಾರೆ. ದೇವಾನಾಂ ಪಶುರಿತ್ಯಭಿಧೀಯತೆ ಇತಿ ಚ ಏವಂ ಸ ದೇವಾನಾಂ ಇತ್ಯತ್ರ ಪೂರ್ವ ಸಮ್ಯಜ್ಞಾನಿ ಪರಾಮೃಶ್ಯತೆ ಏತನ್ ಮನುಷ್ಯಾವಿದ್ಯುರಿತ್ಯತ್ರ ಏತಚ್ಛೇದೇನ ವಿಷ್ಣೋರನ್ಯ ದೇವತ ಉಪಾಸನ ಮುಚ್ಚತೆ. ಎರಡು ಭಾಗ ಅಲ್ಲೇ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಏ ವಂಸ ದೇವಾನಾಮಿತ್ಯತ್ರ ಪೂರ್ವ ಸಮ್ಯಜ್ಞಾನಿ ಪರಾಮೃಶ್ಯತೆ. ಸರಿಯಾಗಿ ತಿಳ್ಕೊಂಡವನು ಅಂತ ಹೇಳಬೇಕಾದ್ರೆ ಸಮ್ಯಜ್ಞಾನಿ, ಪೂರ್ವ ಮೊದಲು ಬಂದವನು ಸಮ್ಯಜ್ಞಾನಿ. ಆಮೇಲೆ ಏತನ್ ಮನುಷ್ಯಾವಿದ್ಯು, ಮನುಷ್ಯರಿಗೆ ತಪ್ಪು ತಿಳ್ಕೊತಾರೆ ಅಂತ ಹೇಳಿದ್ರಲ್ಲ, ಇದು ಅನ್ಯಥಾ ಜ್ಞಾನಿಯವನು. ಅನ್ಯತ್ರ ಏತಚ್ಛಬ್ದೇನ ವಿಷ್ಣೋರನ್ಯ ದೇವತೋಪಾಸನ ಮುಚ್ಚತೆ. ಉಳಿದ ದೇವತೆಗಳನ್ನು ಸರ್ವೋತ್ತಮರೋತ್ತರಗಳು ಉಪಾಸನೆ ಮಾಡ್ತಕ್ಕಂಥವರೆಲ್ಲ ಮನುಷ್ಯ ಪಶುಗಳು. ನಹಿ ಅಜ್ಞಾನ್ಯೇವ ದೇವಾನಾಂ ಭೋಜಕಃ ಜ್ಞಾನೀಹಿ ವಿಶೇಷೇಣ ಭೋಜಕಃ. ದೇವತೆಗಳಿಗೆ ಭೋಜನ ಮಾಡಿಸ್ತಕ್ಕಂಥ ಶಕ್ತಿ ಯಾರಿಗಿಲ್ಲ? ಅಜ್ಞಾನಿಗಳಿಗಿಲ್ಲ. ಯಾರಿಗಿದೆ? ಜ್ಞಾನೀಹಿ ವಿಶೇಷೇಣ ಭೋಜಕಃ. ದೇವತೆಗಳು ದೇವರು ಹೇಗೆ ಜ್ಞಾನಿಗಳನ್ನು ಮೆಚ್ಚುತ್ತಾನೋ ದೇವತೆಗಳು ಕೂಡ ಏನು ಯಾರನ್ನು ಮೆಚ್ಚುತ್ತಾರೆ? ಜ್ಞಾನಿಗಳನ್ನೇ ಮೆಚ್ಚುತ್ತಾರೆ, ಅಜ್ಞಾನಿಗಳನ್ನೇ ಮೆಚ್ಚೋದಿಲ್ಲ. ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಇತಿ ವಚನಾತ್ ಸಯ ಏವಂ ವಿತ್ ಸರ್ವೇಷಾಂ ಭೂತಾನಾಂ ಬ್ರಹ್ಮವಿಚ್ಚ ತತ್ರೋಚ್ಯತೆ ಪ್ರಸ್ತುತತ್ವಾತ್. ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ. ಈ ಪರಮಾತ್ಮನೇ ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಸರ್ವೇಷಾಂ ಭೂತಾನಾಂ ಎಲ್ಲ ಪ್ರಾಣಿಗಳಿಗೂ ಕೂಡ ಲೋಕಃ ದರ್ಶಕನಾಗಿದ್ದಾನೆ. ಇತಿ ವಚನಾತ್ ಸಹಾಯ ಏವಂ ವಿತ್ ಸರ್ವೇಷಾಂ ಭೂತಾನಾಂ. ಈ ರೀತಿ ಅವನು ತಿಳ್ಕೊತಾನಲ್ಲ, ಅಲ್ಲ ಪ್ರಾಣಿಗಳೊಳಗೆ ಬ್ರಹ್ಮವಿತ್ ಅಂತ ಕರೀತಾರೆ. ಬ್ರಹ್ಮವಿಚ್ಚ ತತ್ರೋಚ್ಯತೆ ಪ್ರಸ್ತುತತ್ವ. ಇದಿಷ್ಟು ಬ್ರಹ್ಮಜ್ಞಾನಿಗಳ ಪ್ರಸಂಗ. ಎಲ್ಲೆಲ್ಲಿ ಪ್ರಶಂಸೆ ಬರುತ್ತೋ ಅದೆಲ್ಲ ಬ್ರಹ್ಮಜ್ಞಾನಿಗಳ ಪ್ರಸಂಗ. ಎಲ್ಲಿ ನಿಂದೆ ಬರುತ್ತೋ ಅಲ್ಲೆಲ್ಲ ಅದು ಅಜ್ಞಾನಿಗಳ ಪ್ರಸಂಗ ಅಂಥೇಳಿ. ಇದು ಗೌಹು ಎರಡು ವಿಧ ಅಂತ ಹೇಳಿದಾರಲ್ಲ, ದೇವಗೌಹು ಮನುಷ್ಯ ಗೌಹು ಅಂಥೇಳಿ ಅದು ಆಧಾರ ಕೊಡ್ತಾರೆ. ತತ್ವವಿತ್ ದೇವಗೌಹ್ ಪ್ರೋಕ್ತೋ ನರಗೌಶ್ಚಾಪಿ ಅತತ್ವವಿತ್. ತತ್ವವಿತ್ ದೇವಗೌಹು ಪ್ರೋಕ್ತಃ, ತತ್ವ ತಿಳಿದವನನ್ನು ದೇವಗೌಹು ಅಂತ ಕರೀತಾರೆ. ನರಗೌಶ್ಚ ಅಪಿ ಅತತ್ವವಿತ್, ತತ್ವಜ್ಞಾನಿ ಅಲ್ಲದವನನ್ನು ನರಗೌ ಅಂತ ಕರೀತಾರೆ. ನರ ಅಂದರೆ ಮನುಷ್ಯ ಪಶು, ನರಗೌ ಮನುಷ್ಯ ಪಶು, ಅದು ದೇವಗೌ ದೇವ ಪಶು. ನೀವು ತತ್ವಜ್ಞಾನಿನಾ ಅಂತ ಕೇಳಿದ್ರು, ಹೌದು. ಯಾಕೆ ಕಿಂ ಪಶು ಪೂರ್ವದೇಹೆ, ಇನ್ನು ತತ್ವಜ್ಞಾನಿ ಆಚಾರ ಮುಂದೆ ಕೂತವನ ಅಂತ ಅರ್ಥ. ಗೊತ್ತಾಯ್ತಿಲ್ಲ ಯಾಕೆ ಈ ರೀತಿ ಇಲ್ಲದ ಸ್ವಪ್ನ ಸೂಚನೆ ಆಗಿದೆ ಅವರಿಗೆ ಆಗಲೇ. ಸರ್ ಬರ್ತಾರೆ ಕೊಡಿ ಅಂತೇಳಿ ಅಂದರೆ ಅದು ಜ್ಞಾನಿ ಅಂತ ಅರ್ಥ. ಈ ಜ್ಞಾನಿನ ಅಂತ ಅರ್ಥ. ಅದು ಹೇಳೋದು ಪ್ರಶ್ನೆ ಉತ್ತರ ಬಂದೋಯ್ತು ಅದರೊಳಗೆ. ಅವರೇನು ಯಾರು ಅವ್ರು ಕಳಿಸ್ತೀನಿ ಅಂತ ಹೇಳಿರ್ತಾರೆ, ಅವರೇನ ನೀವು ಅಂತ ಕೇಳ್ತಾರಲ್ಲ, ಹಾಗೆ ಯಾರು ನಿಮ್ಮ ಹತ್ರ ಕಳಿಸ್ತೀನಿ ಅಂತ ಹೇಳಿರ್ತಾರೆ, ಯಾರೋ ಬರ್ತಾರೆ ಅವರೇನ ನೀವು ಅಂತ ಕೇಳಿದರೆ ಹೇಗೆ ಸೋ ರೆಕಗ್ನಿಷನ್ ಬರುತ್ತಲ್ಲ, ಆ ಥರ ಕೇಳಿದ ಪ್ರಶ್ನೆ ಅದು. ಗೊತ್ತಾಯ್ತಾ? ಪಶುವಾಗಿದ್ದಿದ್ದು ಎಲ್ಲ ಜಗತ್ತು ಪ್ರಸಿದ್ಧ ಆಗೋಗ್ಬಿಟ್ಟಿತ್ತು ಆಗಲೇ. ವ್ಯಾಖ್ಯಾಶ್ಚೇಶ ಗೋರಾಟ್ ಅಂತ ಹೇಳಿದ್ರಲ್ಲ, ಗೋರಾಟ್ ಅಂದ್ರೆ ಏನೀಗ? ಗೋ ಅಂದರೆ ದೇವಗೌಹು, ಗೋರಾಟ್ ಅಂದರೆ ತತ್ವಜ್ಞಾನಿಗಳು ಶ್ರೇಷ್ಠರು. ಅದು ಕೂಡ ತತ್ವಜ್ಞಾನ ಗೋರಾಟ್ ಶಬ್ದಕ್ಕೆ ಅದೊಂದು ಅರ್ಥ. ಟೀಕರಾರ ಹಾಗಿದ್ದಿದ್ದಕ್ಕೆ ಕಾರಣ ಅವ್ರ ಏನಂತ ಕರೆ ದೇವರನ್ನ ಜೀವ ಭೇದ ಜೀವೇಶ್ವರ ಭೇದ ಹೇಳಿದ್ರೆ ತತ್ವಜ್ಞಾನಿಗಳು. ಟೀಕರ ನ್ಯಾಯಸುಧಾದಿ ಗ್ರಂಥ ಸಮರ್ಥನೆ ಮಾಡಿದ್ದೇನು? ಭೇದನೆ. ಸೊ ದೇವಗೌ ಅಂತ ಪ್ರೂವ್ ಆಯ್ತಾ? ಯಾರೋ ಗೌ ಅಂದ್ರೆ ಹೌದು ಒಂದು ಬಿಡು, ಯಾವುದ್ರ ಹೇಳಬಾರ್ದು, ವಿಶೇಷಣೆ ಹಾಕಬಾರ್ದು. ಅವ್ರ ಪ್ರಕಾರ ಅವ್ರು ಇವರೆಲ್ಲ ಜ್ಞಾನಿಗಳು ಅಂತ ಕೆಟ್ಟವ್ರ ಜ್ಞಾನಿಗಳು ಅಂತಾರೆ. ಹೌದು ಗೌ ಸರಿ ಅಂದ್ಬಿಡೋದು, ಮನುಷ್ಯ ಮನುಷ್ಯ ಪಶು ಅಂತ ಅನ್ಕೊಬೋದು ಅಷ್ಟೇ. ಒಳ್ಳೆಯವರಾಗಿದ್ದಾಗ ದೇವಗೌ ಅಂತ ಕರ್ಕೊಡೋದು, ಅದು ಒಳ್ಳೆ ಪದ. ತತ್ವಂ ವಿತ್ ತತ್ವವಿತ್ ದೇವಗೌ ಪ್ರೋಕ್ತೋ ನರಗೌಶ್ಚಾಪಿ ಅತತ್ವವಿತ್ ತಸ್ಮಾತ್ ದೇವಾ ತತ್ವವಿದೇ ಪ್ರಿಯಂ ಕುರುವಂತೆ ಅತಂದ್ರಿತಾ ಇತ್ಯಾಜ್ಞೆ. ಸಾಮಾನ್ಯ ಒಳ್ಳೆ ಪಶು ಇರುತ್ತೆ, ಸರಿಯಾಗಿ ನೋಡ್ಕೋತಾರಂತ, ಪಶುವನ್ನು ಸರಿಯಾಗಿ ಸಾಕ್ತಾರೆ. ಈ ತತ್ವಜ್ಞಾನ ದೇವರು ಸರಿಯಾಗಿ ಸಾಕ್ತಾರೆ ಅಂತೇಳಿ, ಪಶುವನ್ನೇ ಸರಿಯಾಗಿ ನೋಡ್ಕೋತಾರೋ ದೇವತೆಗಳು ಯೋಕ್ಷೇಮ ನೋಡ್ಕೋತಾರೆ. ಆದರೆ ಮನುಷ್ಯ ಪಶುವಾದರೆ ನೋಡ್ಕೊಳ್ಳೋದಿಲ್ಲ. ಕೆಲವು ಪದಾರ್ಥ ಬಂದರೆ ಕೆಲವೊಂದು ಒದ್ದು ಓಡಿಸ್ಬಿಡ್ತಾರೆ, ಮನುಷ್ಯ ಪಶುವನ್ನ ಓಡಿಸ್ಬಿಡ್ತಾರೆ, ದೇವ ಪಶುವನ್ನ ಸಂರಕ್ಷಣೆ ಮಾಡ್ತಾರೆ. ಅದು ದೇವತೆಗಳಿಗೆ. ದೇವ ಪಶು ಬಹಳ ಪ್ರಿಯ, ದೇವತೆಗಳಿಗೆ ಪ್ರಿಯವಾದ ಪಶು ದೇವ ಪಶು, ದೇವತೆಗಳಿಗೆ ಪ್ರಿಯವಾದ ಪಶು ದೇವ ಪಶು. ತಸ್ಮಾತ್ ದೇವಾಸ್ತತ್ವವಿದೇ ಪ್ರಿಯಂ ಕುರುವಂತೆ ಅತಂದ್ರಿತಾ ಇತ್ಯಾಜ್ಞೇಯೇ. ಅವ್ರು ಹೇಗೆ ಮಾಡ್ತಾರೆ ಗೊತ್ತಾ, ಅತಂದ್ರಿತಾ ತಡ ಮಾಡದೆ ಅನುಗ್ರಹ ಮಾಡ್ತಾರೆ ದೇವತೆಗಳು ತತ್ವಜ್ಞಾನಿಗಳಿಗೆ, ಒಂದು ಬೇಗ ಅನುಗ್ರಹ ಮಾಡಿಬಿಡ್ತಾರೆ. ಅದಕ್ಕೆ ಯಾವಾಗಲೂ ದೇವರ ಹತ್ರ ಸೇವೆಗೂ ಹೋಗ್ತಾರೆ, ದೇವ್ರ ಭಕ್ತರ ಹತ್ರ ಸೇವೆಗೂ ಹೋಗ್ತಾರೆ. ದೇವ್ರ ಭಕ್ತರ ಹತ್ರ ಸೇವೆಗೆ ಹೋದಾಗ ಅವ್ರು ತಮ್ಮ ಸೇವೆ ಮಾಡಿದ್ರು ಅಂತ ಅನುಗ್ರಹ ಮಾಡೋದಲ್ಲ, ಸರಿಯಾಗಿ ತಿಳ್ಕೊಂಡಿದ್ದ ಅನುಗ್ರಹ ಮಾಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಆಫೀಸ್ ಕೆಲಸಕ್ಕೆ ನಮ್ಮ ನೋಡೇ ಇರೋದಿಲ್ಲ, ಅವರು ಡಾಕ್ಯುಮೆಂಟ್ ಸರಿ ಇದ್ದರೆ ಮುಂದೆ ಹೋಗ್ತಾ ಇರುತ್ತೆ, ಹಾಗೆ ನೋಡಬೇಕಾದ ಕಾರಣ ಇಲ್ಲ, ಯಾತಕ್ಕೆ ಸರಿಯಾಗಿದೆ ಮುಂದೆ ಹೋಗ್ತಾ ಇರುತ್ತೆ ಅಷ್ಟೇ. ಅರ್ಥದಲ್ಲಿ ಸರಿಯಾಗಿದ್ದರೆ ದೇವತೆಗಳು ಕೈ ಬಿಡೋದೇ ಇಲ್ಲ. ತಸ್ಯಹನ ದೇವಾಶ್ಚ ನಾಭೂತ್ಯ ಈಶತ ಇತಿ ದೇವಾನಾಂ ತತ್ವಜ್ಞಾನಂ ಪ್ರಿಯಮುತ್ಯುಕ್ತಂಚ. ಇನ್ನು ಈಗ ಆಫೀಸ್ನಲ್ಲಿ ಯಾರದೋ ಒಂದು ಫೈಲ್ ಬಂದು ನೋಡ್ತಾನೆ, ಅವ್ನು ಆಫೀಸರಿ ಭಾರಿ ಬೇಕಾದವನು, ಅವ್ರು ಭಾರಿ ಅವ್ನೇನು ಮಾಡೋ ಕೆಲಸನ ಮೊದಲು ಮಾಡಿಬಿಡ್ತಾರೆ. ಅದಕ್ಕೆ ಯಾರಿಗೆ ಖುಷಿ ಆಗುತ್ತೆ ಅದರಿಂದ? ಆಫೀಸರಿಗೆ ಖುಷಿ ಆಗುತ್ತೆ, ಅವ್ರು ನಮ್ಮ ಕೆಲಸ ಬೇಗ ಮಾಡಿಬಿಟ್ಟ ಅಂತ ಹೇಳಿ. ದೇವತೆಗಳು ಹಾಗೆ ಮಾಡ್ತಾರೆ, ವಿಷ್ಣು ಭಕ್ತನ ಯಾವುದೇ ಕೆಲಸ ಇದ್ದರು ಕೂಡ ದೇವತೆಗಳು ಬೇಗ ಮಾಡಿ ಮುಗಿಸ್ಬಿಡ್ತಾರೆ. ದೇವ್ರ ಅವರಿಂದ ದೇವ್ರ ಪ್ರೀತಿಗೊಳಗಾಗ್ತದೆ, ಅವ್ರ ದೇವ್ರ ಪ್ರೀತಿ ಜಾಸ್ತಿ ಪಡ್ಕೋತಾರೆ ಅದರಿಂದ ಅಂತ. ಇದು ಸೈಕಾಲಜಿ, ಸಿಂಪಲ್ ಸೈಕಾಲಜಿ. ತಸ್ಯ ನ ದೇವಾಶ್ಚ ನಾಭೂತ್ಯ ಈಶತೆ ಇತಿ ದೇವಾನಾಂ ತತ್ವಜ್ಞಾನಂ ಪ್ರಿಯಮಿತ್ಯು ಉಕ್ತಂಚ. ಅಷ್ಟೇ ಅಲ್ಲ, ದೇವತೆಗಳನ್ನು ಅಭೂತಿ ಕೂಡ ಕಿಷ್ಟನೇ ಪಡೋದಿಲ್ಲ, ಕೆಟ್ಟದಾಗಬೇಕು ಅನಿಸೋದೇ ಇಲ್ಲ ಅವರಿಗೆ. ಕೆಲಸತ್ತೆ ಬೇಕಾದವ್ರ ಫೈಲ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ, ಗೊತ್ತಾಯ್ತಿಲ್ಲ, ಕರೆಸಿ ಸರಿ ಮಾಡಿಸ್ಬಿಡ್ತಾರೆ ಅಲ್ಲೇನೆ. ಯಾಕೆ ಈ ಪ್ರಾಬ್ಲಮ್ ಆಗುತ್ತೆ, ಈಗಲೇ ಸರಿ ಮಾಡಿಬಿಡಿ ಅಂತೇಳಿ. ಕೆಟ್ಟವ್ರು ಇರ್ತಾರೆ, ಆಗಿಬಿಟ್ಬಿಡ್ತಾರೆ. ಯಾಕೆ? ಅವ್ರಿಗೆ ಒಂದು ಒಳ್ಳೆ ನೆಪ ಸಿಕ್ತೆ ಅವರಿಗೆ, ಅವ್ರು ಹೊರಗೆ ಹಾಕ್ಲಿಕ್ಕೆ ನಾನೇನು ಮಾಡಿ ನೋಡೋ ಮಾಡಿ ನೀನೇ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಕ್ಕೆ ಬರೋದು. ಇವ್ರನ್ನ ಕರೆಸಿ ಹೇಳೋದಕ್ಕೆ ಕಾರಣ ಅದೇನೆ, ಚೆಕ್ ಬೋನ್ಸ್ ಆಗುತ್ತೆ ಅಂತ ತಿಳ್ಕೊಬೋಣ. ಒಳ್ಳೆ ರೀತಿ ವ್ಯವಹಾರ ಕಸ್ಟಮರ್ ಅವರು ಏನು ಫೋನ್ ಮಾಡಿಬಿಡ್ತಾರೆ, ಸೊ ಪ್ರಾಬ್ಲಮ್ ಇದೆ ಏನಾದ್ರು ಮಾಡೋಣ ಅಂತ ಕೇಳ್ತಾರೆ. ಆ ತಕ್ಷಣ ಸರಿ, ಯಾವುದು ಬೈ ಚಾನ್ಸ್ ಕೊಟ್ಟಿರ್ತಾರೆ ಸರಿ ಮಾಡಿಬಿಡ್ತಾರೆ. ಇವ್ನು ಏನು ಬರೋದು, ಒಂದು ಇದು ಬರೋದಿಲ್ಲ, ಮೈನಸ್ ಪಾಯಿಂಟ್ ಬರೋದಿಲ್ಲ, ಚೆಕ್ ಆನರ್ ದಿಸ್ ನೆಕ್ಸ್ಟ್ ಟೈಮ್ ಡಿಸಾನರ್ ಆಗೋದಿಲ್ಲ. ಆದರೆ ಕೆಟ್ಟವನಾದರೆ ಕೋರ್ಟ್ ಕೇಸ್ ಬೀಳಿ ಅಂತ ಬಿಟ್ಬಿಡ್ತಾರೆ, ಅವ್ರು ಕೇಸ್ ಆಗ್ತಾರೆ, ದೊಡ್ಡ ಸಿಕ್ಕಾಪಟ್ಟೆ ಪೆನಾಲ್ಟಿ ಇಡುತ್ತೆ. ಇದೆ ನೋಡಿ, ಓಟ್ ಕಟ್ಟಿದ್ದೇವೆ ನಾವು, ಕಂಡಿದ್ದೇವೆ ನಾವು, ಲೋಕದಲ್ಲೇ ಕಂಡಿದ್ದೇವೆ. ಆದ್ದರಿಂದ ದೇವತೆಗಳು ವಿಷ್ಣು ಭಕ್ತರಿಗೆ ಯಾವಾಗಲೂ ಕೂಡ ಸ್ಪೆಷಲ್ ಫೇವರ್ ಮಾಡ್ತಾರೆ ಅಂತೇಳಿ ತಿಳಿಸಿದರು. ಅಭೂತಿಯನ್ನು ಕೆಟ್ಟದ್ದನ್ನು ಮಾಡೋದೇ ಇಲ್ಲ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಇತಿ. ಇನ್ನೊಂದು, ಅಯೋಗ್ಯರು ಯಾರು ಅಂತ ಕೇಳಿದರೆ ಅಸತ್ಯಮ ಪ್ರತಿಷ್ಠೆ ಅಲ್ಲ, ಭಗವದ್ಗೀತಾ ವಾಕ್ಯಗಳಾದ್ದರಿಂದ ಪೂರ್ತಿ ಕೋಟ್ ಮಾಡಲಿಲ್ಲ, ಬೇರೆ ಕಡೆ ಬೇಕಾಷ್ಟು ಕೋಟ್ ಮಾಡಿದ್ದಾರೆ, ಇತಿ ಅಂದ್ಬಿಟ್ರೆ ಅಷ್ಟೇ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಂಥೇಳಿ ಆ ವಾಕ್ಯ ಹೆಚ್ಚಿಕೇತ. ಅಸತ್ಯ ಅಂತ ಯಾರು ಜಗತ್ತನ್ನು ಕರೀತಾರೋ ಅವ್ರು ದೇವರನ್ನು ಬೈದಾಗಾಯಿತು. ದೇವರ ಸೃಷ್ಟಿ ಜಗತ್ತು, ಇದು ಸರಿಯಲ್ಲ ಅಂತ ಹೇಳಿದರೆ ದೇವರಿಗೆ ನಿಂದೆ ಮಾಡಿದಾಗಾಯಿತು. ಹೆಚ್ಚಿಕೇತ ಸತ್ಯಮಿತ್ತನ್ನ ಮೋಹಂ ವಸು ಸ್ಪಾರ್ಹಂ ಉತ ಜೇತೋ ತದಾತ. ಇನ್ನೊಂದು ವಾಕ್ಯ, ಹೆಚ್ಚಿಕೇತ ಸತ್ಯಮಿತ್, ದೇವ್ರು ಏನು ಮಾಡ್ತಾನಲ್ಲ ಅದು ಸತ್ಯಮೇವ, ಸತ್ಯವೇ ದೇವರೆಂದು ಸುಳ್ಳು ಸೃಷ್ಟಿ ಮಾಡೋದೇ ಇಲ್ಲ. ಜಗತ್ತು ಪರಮಾತ್ಮನ ಸೃಷ್ಟಿ, ಪರಮಾತ್ಮ ಸುಳ್ಳು ಸೃಷ್ಟಿ ಮಾಡೋದಿಲ್ಲ. ಆದರೆ ಜಗತ್ತು ಏನಾಯ್ತು, ಅಲ್ಲಿಗೆ ಸತ್ಯ ಆಯಿತು, ಸಿಂಪಲ್ ಅದು. ಮೋಹಂ ತನ್ನ ಮೋಹಂ, ಅವನು ಒಂದು ಸತ್ಯ ಇನ್ನೊಂದು ವ್ಯರ್ಥ ಮಾಡೋದಿಲ್ಲ. ದೇವ್ರು ಏನೇ ಮಾಡಿದ್ರು ಏನು ಮಾಡಿರ್ತಾನೆ, ಏನೋ ಒಂದು ಪರ್ಪಸ್ ಇರ್ತದೆ, ನಮಗೆ ಆಗ ಅರ್ಥ ಆಗೋದಿಲ್ಲ, ಆಮೇಲೆ ಹೌದಲ್ಲ ಅಂತ ಅನಿಸುತ್ತೆ. ದೇವ್ರು ಯಾವ ಕೆಲಸ ಮಾಡಿದರೂ ಕೂಡ ಒಳಗೊಂದು ವಿಶೇಷವಾದ ಉದ್ದೇಶ ಇಟ್ಕೊಂಡೇ ಮಾಡಿರ್ತಾನೆ. ವಸು ಸ್ಪಾರ್ಹಂ ಮುತ ಜೇತೋತದಾತ. ಉದಾಹರಣೆಗೆ ಒಂದು ಕಿಡ್ನಿ ಸಾಕಂತೆ, ಆ್ಯಕ್ಚುಲಿ ಒಂದು ಕಿಡ್ನಿ ಸಾಕು ವರ್ಕ್ ಮಾಡೋಕ್ಕೆ, ಎರಡು ಕೊಟ್ಟಿರ್ತಾನೆ ದೇವ್ರು, ಯಾತಕ್ಕೆ ಒಂದು ಸ್ಪೇರ್ ಫೋಟೋ ಕೊಟ್ಟಿರ್ತಾರೆ, ಅಸ್ಮಾತ್ ಕೊಡೋದು ಎಷ್ಟು ಪದಿ ಜಾಗ, ಒಂದು ತನಗೆ ಅದು ದಾನ ಕೊಡೋಕ್ಕೆ ಒಂದು ಎರಡೆರಡು, ಒಂದು ದಾನ ಕೊಡೋಕ್ಕೆ ಕೆಟ್ಟರೆ ಬಂತು ಒಂದು, ಇನ್ನೊಂದು ದಾನ ಕೊಡೋಕ್ಕೆ ಬಂತು ಒಂದು, ಸ್ಪೇರ್ ಕೊಟ್ಟಿರ್ತಾರಂತೆ. ನಮಗೆ ಮೊದಲೇನು ಅನಿಸುತ್ತೆ ಎರಡು ಯಾಕೆ ಕೊಟ್ಟ ಸುಮ್ಮನೆ ಅಂತೇಳಿ, ಅವನು ಎಷ್ಟು ಕೊಡೋದು ಎಷ್ಟು ಕಷ್ಟ ಆಗ್ತಿತ್ತು ಅನಿಸುತ್ತೆ, ಕೆಲವು ವ್ಯರ್ಥ ಅನಿಸಿದ್ರು ನಮಗೆ ಅನಿಸುತ್ತೆ. ಆ ಮುಂದೆ ಸ್ಟೇಜಲ್ಲಿ ಉಪಯೋಗ ಆಗುತ್ತೆ, ನಮಗೆ ಬೇರೆ ಕಡೆ ಆ ಥರ ಯೋಚನೆ ಮಾಡ್ತೇವೆ. ಮನೆಯಲ್ಲಿ ಏನೋ ಒಂದು ಕಾಲು ಬರೋದು ಸೇರಿರುತ್ತೆ, ನಾವು ಯಾವುದೋ ಕಾಲಕ್ಕೆ ಬರುತ್ತೆ ಅಂತ ಯೋಚನೆ ಮಾಡ್ತೀವಿ, ಅದು ದೇವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ದೇವ್ರು ಮಾತ್ರ ಬುದ್ಧಿ ಇಲ್ಲದೆ ಮಾಡಿಬಿಡ್ತಾನೆ, ನಾವು ಕರೆಕ್ಟಾಗಿ ಮಾಡ್ತೇವೆ ಅಂಥೇಳಿ ಎಲ್ಲೆಲ್ಲೂ ಕೆಲಸಕ್ಕೆ ಬರೋದಿಲ್ಲ. ಅದು ಜಾಗ ವೇಸ್ಟ್ ಬೇರೆ, ಒಂದು ಕಡೆ ಇಟ್ಟಿರ್ತಾರೆ, ಯಾರು ಕೇಳಿದ್ರು ಕೊಡೋದಿಲ್ಲ, ಅದನ್ನು ಮುಂದೆ ಆಗ್ಲಾರು ಬರುತ್ತೆ ಅಂತ ಇಟ್ಕೊಂಡಿರ್ತಾರೆ. ಅಂದರೆ ವೇಸ್ಟ್ ಅಲ್ಲ ಅಂತ ಭಾವನೆ ಇದೆ, ದೇವ್ರು ಮಾಡಿದ್ದು ಮಾತ್ರ ವೇಸ್ಟು. ಅಲ್ಪಜ್ಞರಾದ ನಮಗೆ ಒಂದು ತಿಳುವಳಿಕೆ ಇರಬೇಕಾದ್ರೆ ಸರ್ವಜ್ಞ ಆಗಿರ್ತಾನೆ, ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ ಹೊರತು ಏನೋ ಒಂದು ಕಾರಣ ಇಟ್ಟೇ ಮಾಡಿರ್ತಾನೆ ಅಂತ ಅರ್ಥ. ಅದನ್ನು ತಿಳಿಸ್ಲಿಕ್ಕೇನೆ ಯಚ್ಚಿಕೇತ ಸತ್ಯಮಿತ್, ಇಲ್ಲಿ ವೇದದಲ್ಲಿ ಇತ್ತಂತ ಬಂದರೆ ಏವ ಅಂತ ಅರ್ಥ, ಸತ್ಯಮೇವ. ತನ್ನ ಅಮೋಘಂ, ಮೋಘ ಅಂದರೆ ವ್ಯರ್ಥ, ವ್ಯರ್ಥ ಆಗೋದೇ ಇಲ್ಲ. ಮೋಘಾಶ ಮೋಘಕರ್ಮಾಣ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸ, ಭಗವದ್ಗೀತೆಯಲ್ಲಿ ಬರುತ್ತೆ. ಮೋಘ ಅಂದರೆ ವ್ಯರ್ಥ ಅಂತ ಅರ್ಥ. ವಸು ಸ್ಪಾರ್ಹಂ ಉತ ಜೇತೋತದಾತ, ದೃಷ್ಟಾಂತ ಕೊಡ್ತಾರೆ. ವಸು ಸ್ಪಾರ್ಹಂ, ಇಂದ್ರದೇವರು ಬಯಸಿದ ಐಶ್ವರ್ಯವನ್ನು ಜೇತ ಬಲಿಯನ್ನು ಗೆದ್ದು ಇಂದ್ರದೇವರು ಕೊಟ್ಟರಲ್ಲ, ಅದೇ ನಿದರ್ಶನ ಅಂಥೇಳಿ, ಭಕ್ತವತ್ಸಲ ಅಂತ ಹೇಳೋಕ್ಕೆ ನಿದರ್ಶನ. ಸತ್ಯೋ ಜೀವೇಶಯೋರ್ ಭೇದ, ಸತ್ಯ ವಿಷ್ಣೋರ್ ಗುಣ ಅಪಿ, ಸತ್ಯಂ ಜಗದಿದಂ ಸರ್ವಂ, ಸತ್ಯ ಸ ಜಗದೋ ಭೇದ ಜಗತೋಹೋ ಭಿಧೀಹಿ ಇತ್ಯಾದಿಶ್ಚ. ಇಷ್ಟೇ ಇನ್ನೂ ವಿಕಾಷ್ಟವಾಕ್ಯವೇ ನೋಡಿ ಅಂತ ಹೇಳ್ತಾ, ಸತ್ಯೋ ಜೀವೇಶಯೋರ್ ಭೇದ, ಜೀವೇಶಯೋ ಭೇದ ಸತ್ಯ, ಸತ್ಯ ವಿಷ್ಣೋ ಗುಣ, ವಿಷ್ಣುವಿನ ಗುಣಗಳೆಲ್ಲ ಸತ್ಯ. ಅದು ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾ ದೇವರ ಗುಣಗಳು ಎಲ್ಲೆಲ್ಲಿ ವರ್ಣನೆ ಮಾಡಿದ್ದಾರೋ ಅವೆಲ್ಲ ಏನವು ಮಿಥ್ಯ ಅಂತ ಕರೀತಾರೆ ಉಪನಿಷತ್. ಹಾಗಲ್ಲ, ಸತ್ಯ ಗುಣಗಳೆಲ್ಲ ಸತ್ಯ ವಿಷ್ಣುವಿನದು. ಸತ್ಯಂ ಜಗದಿದಂ ಸರ್ವಂ, ವಿಷ್ಣು ಸೃಷ್ಟಿ ಮಾಡಿದ ಜಗತ್ತೆಲ್ಲ ಕೂಡ ಏನಿದು ಸತ್ಯವೇ. ಸತ್ಯ ಈಶ ಜಗತೋಹೋ ಭಿಧಿ, ಈಶಾ ಮತ್ತು ಜಗತ್ತಿಗೆ ಭೇದ ಇದೆಯಲ್ಲ ಇದು ಸತ್ಯನೇ. ಹೀಗೆ ಇತ್ಯಾದೇಶ್ಚ ಇತ್ಯಾದಿ ಪ್ರಮಾಣವಾಗಿರೋದ್ರಿಂದ ಅಸತ್ಯ ಎಂಬ ಅರ್ಥ ಮಾಡೋಕ್ಕೆ ಎಲ್ಲೆಲ್ಲೂ ಅವಕಾಶವೇ ಇಲ್ಲ ಅಂಥೇಳಿ. ಸರ್ವಂ ಖಲ್ವಿದಂ ಬ್ರಹ್ಮ, ಅದು ಸರ್ವಂ, ಅದು ಸರ್ವಂ ಅಂದರೆ ಎಲ್ಲವೂ ದೇವರದೇ, ಎಲ್ಲವೂ ದೇವರೇ ಮಾಡಿಸ್ತಾನೆ ಆ ಅರ್ಥದಲ್ಲಿ. ಇವರೇ ಎಲ್ಲ ದೇವರೇ ಅಂತ ಅರ್ಥ ಮಾಡ್ಕೊಂಬಿಟ್ರು, ತಪ್ಪದು, ಎಲ್ಲವೂ ದೇವರದ್ದೇನೆ. ಭೇದೇನೈವ ಜಗತ್ ಸರ್ವಂ, ಭೇದೇನೇ ಶಂಕುಣೈಸ್ಸಹ, ಭೇದೇನ ಜೀವಾನ್ ಅನ್ಯೋನ್ಯಂ, ಮುಕ್ತಾ ಪಶ್ಯಂತಿ ಸರ್ವಶಃ, ನಿಶೇಷ ದುಃಖಹೀನಾಶ್ಚ, ಕೇವಲಂ ಸುಖಭೋಗಿನಃ, ಜನ್ಮಮೃತ್ಯುವಿಹೀನಾಶ್ಚ, ಕಾಲಸಂಬಂಧ ವರ್ಜಿತಾಃ, ರಜಸ್ತಮಸ್ಸತ್ವಹೀನಾಃ, ಪ್ರಕೃತ್ಯಾದಿ ವಿವರ್ಜಿತಾಃ ಇತ್ಯಾದಿ ಜ್ಞಾನ ಗಾರುಡವಚನಾತ್ ಜ್ಞಾನಿ ನಿವರ್ತ್ಯತ ಜ್ಞಾನ ನಿವರ್ತ್ಯತ ವಕ್ತು ಯುಕ್ತ. ಯಾವ ಒಂದು ಕೆಲಸ ಮಾಡಿದ್ರು, ಹೌದು ಎಲ್ಲ ಸತ್ಯನೇ, ಇಲ್ಲಿವರೆಗೂ ಜ್ಞಾನ ಬರೋವರೆಗೂ ಅಷ್ಟೇ, ಜ್ಞಾನ ಬಂದ ಮೇಲೆ ಎಲ್ಲ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಏನು ಮಾಡ್ತಾರೆ, ಮುಕ್ತರು ಜ್ಞಾನಿಗಳು ಅಜ್ಞಾನಿಗಳಪ್ಪ ನೀನೇ ಹೇಳು, ಮುಕ್ತರು ಜ್ಞಾನಿಗಳು ಅಜ್ಞಾನಿಗಳು ಜ್ಞಾನಿಗಳು, ಅವ್ರು ಏನು ಹೇಳ್ತಾರೆ ಸತ್ಯ ಅಂತ ಹೇಳ್ತಾರೆ. ಅಂದಮೇಲೆ ಹೋಗಲಿಲ್ಲ ಅಂತ ಆಯ್ತಾರ, ಕೆಲಸ ನಾವು ಎಲ್ಲಾಡೋದು ಬೇಡ, ತಿಳಿದವ್ರನ್ನ ಕೇಳೋಣ ಅಂತ ಹೇಳ್ತಾರಲ್ಲ. ಮುಕ್ತರಿದ್ದಾರೆ, ಅವ್ರಿಗೇನಿಲ್ಲ ಅಜ್ಞಾನ ಯಾವುದಿಲ್ಲ, ಇದ್ರೆ ಏನಲ್ಲ ಅವರು ಮುಕ್ತರಾಗ್ತಿದ್ದಿಲ್ಲ. ಅವ್ರು ಮುಕ್ತರು ಹೇಳ್ತಾರೆ, ಮುಕ್ತರ ಅನುಭವ ಹೇಗಿದೆ ಅಂದರೆ, ಭೇದೇನೈವ ಜಗತ್ ಸರ್ವಂ, ಭೇದೇನ ಈಶಂ ಗುಣೈಸ್ಸಹ, ಜಗತ್ ಸರ್ವವನ್ನು ಕೂಡ ಭೇದದಿಂದನೇ ಕಾಣ್ತಾರೆ. ಗುಣೈಸ್ಸಹ ಭೇದೇನ ಜೀವಿ ಮತ್ತು ದೇವರ ಗುಣಗಳಿಗೂ ಜಗತ್ತಿನ ಗುಣಗಳಿಗೂ ಭೇದವನ್ನೇ ಕಾಣ್ತಾರೆ. ಭೇದೇನ ಜೀವಾನ್ ಪ್ರತಿಯೊಬ್ಬ ಜೀವರನ್ನು ಅನ್ಯೋನ್ಯಂ ಭೇದೇನ, ಪರಸ್ಪರ ಭೇದ ಇರೋರನ್ನಾಗೆ ನೋಡ್ತಾರೆ. ಮುಕ್ತಾಹ ಪಶ್ಯಂತಿ ಸರ್ವಶಃ, ಮುಕ್ತರು ನೋಡ್ತಾರೆ ಅಂದಮೇಲೆ ಸತ್ಯ ಆಗಿರಲೇಬೇಕು, ಮುಕ್ತರು ನೋಡ್ತಾರೆ ಅಂದಮೇಲೆ ಸತ್ಯನೇ. ಮುಕ್ತರಲ್ಲೂ ತಪ್ಪೆ ಹಾಕಿರಬಾರ್ದು ಅಂದರೆ, ನಿಶೇಷ ದುಃಖಹೀನಾಶ್ಚ ಕೇವಲಂ ಸುಖಭೋಗಿನಃ, ಜನ್ಮ ಮೃತ್ಯುವಿಹೀನಾಶ್ಚ ಕಾಲಸಂಬಂಧ ವರ್ಜಿತಾಃ, ರಜಸ್ತಮಸ್ಸತ್ವಹೀನಾಃ ಪ್ರಕೃತ್ಯಾದಿ ವಿವರ್ಜಿತಾಃ. ಇವೆಲ್ಲ ಫಲಾಧ್ಯಾಯಕ್ಕೆ ಬೇಕು ವಿಷ್ಣು ಕೂಡ. ಮುಕ್ತಿ ಹೇಗೆ, ಮುಕ್ತರು ಹೇಗಿರ್ತಾರೆ ಎಂಬುದಕ್ಕೆ ಇದಿಷ್ಟು ದೃಷ್ಟಾಂತ. ಒಳ್ಳೆಯ ವಾಕ್ಯಗಳು ಆಚಾರ ಅಲ್ಲಿ ಬರೆದು ಇಲ್ಲಿ ಬರೀತಾರೆ, ಅದನ್ನು ಇಲ್ಲಿಂದಲೇ ಶಿಫ್ಟ್ ಮಾಡ್ಕೋಬೇಕು. ನಿಶೇಷ ದುಃಖಹೀನಾಶ್ಚ, ದುಃಖದ ಹೆಸರು ಇಲ್ಲ ಮುಕ್ತರಿಗೆ, ಕೇವಲಂ ಸುಖಭೋಗಿನಃ ಬರೀ ಸುಖನೇ ಹೊಂದಿರ್ತಾರೆ. ಕೆಲವರು ಇರ್ತಾರೆ ದುಃಖ ಇಲ್ಲ ಅಂತ ಒಪ್ತಾರೆ, ಸುಖ ಇದೆ ಅಂತ ಒಪ್ಪೋದಿಲ್ಲ. ನೈಯಾಯಿಕರ ಪ್ರಕಾರ ದುಃಖ ಇಲ್ಲ ಸುಖನೂ ಇಲ್ಲ ಅವರಿಗೆ, ಆದರೆ ಸುಖ ಇದೆ ಅಂತ ಹೇಳ್ತಾ ಇದೆ. ಕೇವಲಂ ಸುಖಭೋಗಿನಃ, ಕೇವಲ ಸುಖನೂ ಇದೆ. ಜನ್ಮವ್ರು ಕೇವಲ ಸುಖ ಅಂದರೆ ಬರೀ ಸುಖ, ನಿತ್ಯನ್ಮ ಮೃತ್ಯು ವಿಹೀನಾಶ್ಚ ಮತ್ತು ಹುಟ್ಟು ಸಾವು ಇಲ್ಲ, ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಜನ್ಮವಿಹೀನಾ ಮೃತ್ಯುವಿಹೀನಾಶ್ಚ, ಕಾಲ ಸಂಬಂಧ ವರ್ಜಿತಾ, ಕಾಲದ ಅಫೆಕ್ಟೇ ಇಲ್ಲ ಅವ್ರಿಗೆ. ನಿತ್ಯ ಆದಮೇಲೆ ಕಾಲದ ಅಫೆಕ್ಟೇ ಬರೋದಿಲ್ಲ, ಗೊತ್ತಾಯ್ತಾ? ನಿತ್ಯ ಅಂತ ಯಾವುದೋ ಒಂದು ಟೈಮ್ ಬೌಂಡ್ ಇದ್ದಾಗ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಮುಗಿದೋಯ್ತು, ಫಾರ್ ಎವರ್ ಇದ್ದಾಗ ಯಾವಾಗಲೂ ಶಾಶ್ವತ. ನಚ ಪುನರಾವರ್ತತೆ ಒಂದು ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದ. ಅದಕ್ಕೆ ಕಾಲ ಸಂಬಂಧ ವರ್ಜಿತಾ, ಕಾಲ ಸಂಬಂಧ ಇಲ್ಲ. ರಜಸ್ತಮಸ್ಸತ್ವ ಬಾಡಿಗೆ ಮನೆ ಇರುತ್ತೆ ಎಷ್ಟು ದಿವಸಕ್ಕೆ ಅಂತ ಕೊಟ್ಟಿರ್ತಾರೆ, ಸ್ವಂತ ಎಷ್ಟು ದಿವಸಕ್ಕೆ ಪ್ರಶ್ನೆ ಬರಲಿಲ್ಲ, ಎತ್ತಕ್ಕೆ ಕಾಲಕ್ಕೆ ಸಂಬಂಧಪಟ್ಟಿದ್ದಲ್ಲ, ರಿಲೀಸ್ ಹಾಕ್ಕೊಟ್ಟಿರ್ತಾರೆ 3 ವರ್ಷ 5 ವರ್ಷ ಅಂತ ಹೇಳ್ತಾರೆ. ಓನರ್ ಶಿಪ್ಗೆ ಫೆಸಿಲಿಟಿ ಇದ್ದರೆ 3 ವರ್ಷಕ್ಕೆ 5 ವರ್ಷ ಮಾಡಿ ಗತಿ ಏನಾಗಬೇಕು, 3 ವರ್ಷಕ್ಕೆ ಸೇಲ್ ಮಾಡಿ 5 ವರ್ಷ ಸೇಲ್ ಮಾಡಿ ಅರ್ಥ ಇಲ್ಲ ಅದಕ್ಕೆ, ಸೇಲನ್ನು ಅನ್ಸ್ಫರ್ ಅಲ್ಲಿ ಮುಗಿದೋಯ್ತು. ಅದೇ ರೀತಿ ಮುಕ್ತಿಗೆ ಹೋದ್ಮೇಲೆ ಏನಿಲ್ಲ, ಅಲ್ಲಿ ಕಾಲ ಸಂಬಂಧ ಇಲ್ಲ. ಇಲ್ಲಾರು ಅಕ್ಸ್ಪಾಗಿ ಇನ್ನೊಬ್ರು ಕೊಟ್ಟರು ಕೊಡ್ಬೋದು ಇವನು, ಮುಕ್ತಿ ಇರೋ ಚಾನ್ಸಸ್ಸೇ ಇಲ್ಲ, ಒನ್ಸ್ ಫಾರ್ ಆಲ್ ಮುಗಿದೋಯ್ತು. ಹಾಂ ಹಾಂ ಹೌದೌದು, ಯಾಕಾಗಲ್ಲ, ನಮಗೇನು ಸುಖವಾಗಿರ್ತಾನೆ ಊಟ ಸುಖವಾಗಿರ್ತಾನೆ, ಯಾಕಾಗಲ್ಲ, ನೀವೇ ಊಟ ಮಾಡ್ತಾನೆ ಹೊಟ್ಟೆ ತುಂಬಿತು ಸ್ವೀಟ್ ಕೊಡ್ತಾನೆ, ಉಪಯೋಗ ಆಯ್ತು, ಸಂತೋಷ ಆಗಲಿಲ್ಲ, ಈಗ ಇನ್ನೇನು ಊಟ ಮುಗಿತು ಅಂತ ತಿಳ್ಕೊಂಡಿದ್ದ ಒಂದೊಂದು ಬರೋಕ್ಕೆ ಶುರುವಾಯಿತು. ಮತ್ತೆ ಇನ್ನೊಂದು ಬಂದ, ಮತ್ತೆ ಇನ್ನೊಂದು ಬಂದು, ಖುಷಿನೋ ಖುಷಿ ಅವನಿಗೆ, ಅರ್ಥ ಆಯ್ತಾ? ಯಾಕೆ ಅಲ್ಲ, ಹೊರಗಿನ ಸರಿ ಎಕ್ಸಾಂಪಲ್ ಯಾವಾಗಲೂ ಹೇಗೆ ತೊಗೋಬೇಕು ಅಂದರೆ, ಸುಖ ಇದ್ದರೂ ಜಾಗ ಸುಖ ಆಗುತ್ತೆ, ಕಾರಣ ಎಕ್ಸಾಂಪಲ್ ಇದೆ. ಈಗ ದೃಷ್ಟಾಂತ ಕೊಟ್ಟು ಉದ್ದೇಶ ಏನು ಅಂತ ಕೇಳಿದರೆ, ಹೊಟ್ಟೆ ತುಂಬಿದೆ ಅವನಿಗೆ, ಹಸಿವೆ ಇಲ್ಲ, ಈಗ ಅಲ್ಲಿ ಭೋಗ ಇದೆ, ಹಸಿವೆ ಇಲ್ಲದ ಭೋಗ ಇದೆ, ಆ ಭೋಗದ ಇನ್ನೊಂದು ಹಾಕಿದ್ರೆ ಇನ್ನೊಂದು ಭೋಗ ಬಂದು, ಮತ್ತೆ ಭೋಗದಲ್ಲಿ ವೈಶಿಷ್ಟ್ಯ ಇದೆ, ಫಸ್ಟು ಭೋಗ ಇದೆ ಅಲ್ಲಿ ವೈಶಿಷ್ಟ್ಯ ಇದೆ. ಹಬ್ಬದಲ್ಲಿ ಏನಿದೆ, ಪ್ರತಿ ದಿವಸ ಊಟ ಇದೆ, ಹಬ್ಬದಲ್ಲಿ ವಿಶೇಷ ಭೋಜನ ಇದೆ, ಹೌದಾನೆ? ಅದರಲ್ಲೂ ವೆರೈಟಿ ಇದೆ, ಮತ್ತೆ ವಿಶೇಷದಲ್ಲಿ ವೆರೈಟಿ ಇದೆ. ಸೊ ಮುಕ್ತಿಯಲ್ಲಿ ಏನಿದೆ ಈಗ ಬಾಹ್ಯ ಭೋಗದಲ್ಲಿ ಹೇಗೆ ವ್ಯತ್ಯಾಸ ಇದೆಯೋ, ಒಡಗಿರ ಭೋಗದಲ್ಲೂ ವ್ಯತ್ಯಾಸ ಇದೆ. ಉದಾಹರಣೆಗೆ ಒಬ್ಬರಿಗೆ ದಾನ ಕೊಟ್ಟ ಖುಷಿಯಾಯಿತು, 10 ಜನಕ್ಕೆ ಊಟ ಹಾಕಿದ ಇನ್ನೂ ಖುಷಿಯಾಯ್ತು, ಹಾಗೆ ಎರಡು ಒಡಗಿಂದೆ ಎರಡು ಒಡಗಿ ವ್ಯತ್ಯಾಸ ಆಗಲಿಲ್ಲ. ಈಗ ಸುಖದಲ್ಲಿ ವ್ಯತ್ಯಾಸ ಇದೆ, ಒಂದು ವಿಷಯ ಓದ್ದ ಅರ್ಥ ಆಯಿತು, ಇನ್ನೂ ಅರ್ಥ ಆಯಿತು. ಜ್ಞಾನ ಹೆಚ್ಚಾಗಲಿಲ್ಲ, ಈಗ ಜ್ಞಾನ ಹೆಚ್ಚಾದಾಗ ಸುಖ ಆಗದೆ ಹೋದರೆ ಹೆಚ್ಚು ಜ್ಞಾನ ಇಷ್ಟಪಡ್ತಿದ್ದಿಲ್ಲ ಯಾರು ಕೂಡ, ಹೊತ್ತಾನೆ. ಜ್ಞಾನ ಒಡಗಿಂದ ಹೊರಗಿಂದಲ್ಲ, ಜ್ಞಾನ ಜ್ಞಾನ ಹೆಚ್ಚುತ್ತಾ ಹೋದಂತೆ ಆನಂದ ಹೆಚ್ಚುತ್ತಾ ಹೋಗೋದ್ರಿಂದ ಸೊ ಭೋಗ ಸುಖ ಒಡಗಿನ ಸುಖ ಹೆಚ್ಚಾಗ ಕಡಿಮೆ ಯಾಕೆ ಆಗಬಾರ್ದು, ಹಾಗೆ ಆಗ್ತದೆ. ವ್ಯತ್ಯಾಸ ಇದ್ದೇ ಇದೆ, ನಾವು ಅನುಭವಕ್ಕೆ ಬರುತ್ತೆ. ಗೊತ್ತಾಯ್ತಾ? ನಮಗೆ ಅನ್ನ ಬಾಹ್ಯ, ಜ್ಞಾನ ಒಳಗಿಂದು. ಬಾಹ್ಯವಾದ ಅನ್ನ ಬಾಹ್ಯ ಭೋಗದ ಹೆಚ್ಚಳಕ್ಕೆ ಹೇಗೆ ನಿದರ್ಶನನೋ, ಒಳಗಿನ ಜ್ಞಾನ ಜ್ಞಾನ ವೃದ್ಧಿಯಾದಾಗ ಆನಂದ ಆಗೋದಕ್ಕೆ ಎಕ್ಸಾಂಪಲ್ ಆಗಿದೆ. ಹಾಂ, ವ್ಯತ್ಯಾಸ ಇದು, ಅದಕ್ಕೆ ಆನಂದ ವೃದ್ಧಿ ಅಂತ ಕರೆದಿದ್ದು. ಆನಂದ ವೃದ್ಧಿ, ಆನಂದ ವೃದ್ಧಿಗೆ ಒಂದು ಲಿಮಿಟ್ ಇದೆ ಯಥಾ ಪ್ರಕಾರ, ಎಷ್ಟೋ ಸ್ವರೂಪ ಯೋಗ್ಯತೆ ಕಟ್ ಮಾಡುತ್ತೋ ತಿರಿಯಂಗ್. ನಮ್ಮಲ್ಲೇ ಫುಲ್ ಸ್ಕೇಲ್ ರೀಚ್ ಆಗಿದೆ, ಇನ್ನೂ ಇನ್ಕ್ರಿಮೆಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂತಿರ್ತಾರೆ. ಆ್ಯಕ್ಚುಲಿ ಬರೋದು ಗ್ಯಾರಂಟಿನೇ, ಇನ್ನೂ ಬಂದಿಲ್ಲ. ಸೊ ಬರೋದು ಗ್ಯಾರಂಟಿ ಇದೆ, ಬಂದಿಲ್ಲ ಅಂದ್ರೆ ಏನರ್ಥ? ಬಂತು, ಆ ಖುಷಿ ಆಯ್ತು ಸ್ವಲ್ಪ. ಆ್ಯಕ್ಚುಲಿ ಹೊಸ್ದಾಗಿ ಬಂದಿದ್ದಲ್ಲ ಅದು, ಇಲ್ಲಿಂದ ಬಂದಿದ್ದದು, ಬರಬೇಕಾದ್ದೆ ಬಂದಿದ್ದದು, ಸದ್ಯ ಬಂತಲ್ಲ ಅಂತ ಖುಷಿ ಪಡ್ತಾ. ಬರಬೇಕಾದ ಆನ ಕೆಲವರು ಏನೇ ಯಾವುದೋ ಕಾರಣಕ್ಕೆ ಹರಡಪ್ಪ, ಇದು ಬರಲೇ ಇಲ್ಲ ಮನೆಗೆ, ಬರಬೇಕಾದ ಬರಲೇ ಇಲ್ಲ, ಆನಂದ ಹ್ರಾಸ. ಗೊತ್ತಾಯ್ತಾ? ಆನಂದ ಹ್ರಾಸ. ಇನ್ನೂ ಕೆಲವರು ಇರ್ತಾರೆ ಪಾಪ, ಒಂದು ದಿವಸ ರಿಟೈರ್ ಮುಂಚೆ ಆಗಿಬಿಡ್ತಾರೆ, ಒಂದೇ ದಿವಸಕ್ಕೆ. ಗೊತ್ತಾಯ್ತಿಲ್ಲ, ಒಂದು ಇನ್ಕ್ರಿಮೆಂಟ್ ಹೋಯಿತು, ಇದೋಯ್ತು, ಎರಡು ವರ್ಷ ಸರ್ವಿಸ್ ಎಕ್ಸ್ಟೆಂಡ್ ಆಗೋದು, ಎಲ್ಲ ಹೊರಟೋಯ್ತು. ಎಷ್ಟು ದುಃಖ ಪಡ್ತಾರೆ ಆಗ. ಕೆಲವ್ರಿಗೆ ಬೇಕಿರಲ್ಲ, ಅವರು ಖುಷಿ ಪಡ್ತಾರೆ ಅವ್ರ ಪ್ರಕಾರ. ಆ ಅರ್ಥದಲ್ಲಿ ನಮಗೆ ಆಗೋದು ಕಂಡಿದೆ. ಭೇದೇನೈವ ಜಗತ್ಸರ್ವಂ ಭೇದೇನೇ ಶಂಗುಣೈಸ್ ಸಹ ಭೇದೇನ ಜೀವಾನನ್ಯೋನ್ಯಂ ಮುಕ್ತಾ ಪಶ್ಯಂತಿ ಸರ್ವಶಃ ನಿಶೇಷ ದುಃಖಹೀನಾಶ್ಚ ಕೇವಲ ದುಃಖಭೋಗಿನಃ ಕೇವಲ ಸುಖಭೋಗಿ. ಅವರು ಅಲ್ಲಿ ಉಲ್ಟಪಲ್ಟ ಮಾಡ್ಕೋಬೇಕಿದ್ದಾರೆ. ನಿಶೇಷ ಸುಖಹೀನಾಶ್ಚ ಕೇವಲ ದುಃಖಭೋಗಿನ, ಅವರಿಗೆ ತಮಸ್ಸಿಗೆ ಹೋದವರಿಗೆ ನಿಶೇಷ ಸುಖವೇನು, ಸುಖದ ಹೆಸರು ಕೂಡ ಅವರಿಗಿಲ್ಲ. ಜನ್ಮ ಮೃತ್ಯು ವಿಹೀನಾಶ್ಚ, ಜನ್ಮ ಮೃತ್ಯು ವಿಹೀನತ್ವ ಇಬ್ಬರಿಗೂ ಕಾಮನ್, ಅದು ಪ್ರತಿಷ್ಠಾನ ಸತ್ತಾಗುತ್ತೆ ಅವರಿಗೆ. ಅವರು ಕಾಲ ಸಂಬಂಧ ವರ್ಜಿತಾರೆ, ಫಾರ್ ಎವರ್ ಇರೋದ್ರಿಂದ ಅಲ್ಲಿ ಅದೇನೆ ಸತ್ವ ರಜಸ್ತತ್ವ ರಜಸ್ತಮಸ್ತತ್ವಹೀನಾಹ. ನೋಡಿ, ರಜಸ್ತತ್ವ ಮೂರು ಗುಣಗಳಿವು, ಅಪ್ರ ಮುಕ್ತಿಯಲ್ಲಿ ಏನಿಲ್ಲ, ಪ್ರಕೃತಿ ಇಲ್ಲ, ಅದಕ್ಕೋಸ್ಕರ ರಜಸ್ತತ್ವ ರಜಸ್ತಮಸ್ತತ್ವಹೀನಾಹ. ಮುಕ್ತ ಜೀವರಿಗೇ ತ್ರಿಗುಣರಹಿತರು ಅಂತ ಕರೆದ ಮೇಲೆ ಪರಮಾತ್ಮ ತ್ರಿಗುಣ್ಯ ವರ್ಜಿತ, ನಿರ್ಗುಣ ಅಂತ ಎಲ್ಲೆಲ್ಲಿ ಕರೀತಾರೋ ತ್ರಿಗುಣ್ಯ ವರ್ಜಿತ ಅಂತ ಅರ್ಥ. ಪ್ರಕೃತ್ಯಾದಿ ವರ್ಜಿತ, ಪ್ರಕೃತಿ ಸಂಬಂಧನೇ ಅವರಿಗಿಲ್ಲ ಅಂತೇಳಿ ತಿಳಿಸ್ಬಿಟ್ರು. ಇತ್ಯಾದಿ ಗಾರುಡ ವಚನಾತ್ ನಾ ಜ್ಞಾನ ನಿವರ್ತತ ವಕ್ತುಂ ಯುಕ್ತ. ಗರುಡ ಪುರಾಣದ ಮಾತು ಇಷ್ಟು ಸ್ಪಷ್ಟ ಇರೋದ್ರಿಂದ ಇವತ್ತು ನಾವು ಹೋಗಿಲ್ಲ, ಜ್ಞಾನ ಬಂದ ಮೇಲೆ ಹೋಗುತ್ತೆ ಅಂತ ಹೇಳ್ತೀರಲ್ಲ, ಆ ಮಾತನ್ನು ಹೇಳಬಾರ್ದು. ಜ್ಞಾನ ಬಂದ ಮುಕ್ತರೇ ಇದನ್ನೆಲ್ಲ ನೋಡ್ತಿದ್ದಾರೆ ಅಂತ ತಿಳಿಸಿದರು. ಇನ್ನೂ ಅನೇಕ ಸಂಬಂಧಪಟ್ಟ ವಿಚಾರ ಹೇಳ್ತಾರೆ, ಅದು ನಾಳೆ. ಓಂ ಜನ್ಮಾದ್ಯಶ್ಚ ಯತೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ